ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ಮೂರನೇ ಘಟಕವನ್ನು ಪಾಠ ಮಾಡುವವರು ತಿಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ದಗಂಗಯ್ಯ ಎಸ್ಜಿ. ಇದೀಗ ಕೇಳೋಣ ಎರಡನೇ ಸಂಚಿಕೆ.
ನಮಸ್ಕಾರ ಸ್ನೇಹಿತರೆ, ಕಳೆದ ಕ್ಲಾಸಲ್ಲಿ ನೀವು ವಿವಾಹ ಅಂದ್ರೇನು, ಅದರ ಅರ್ಥ ಮತ್ತು ವಾಕ್ಯಗಳನ್ನು ತಿಳ್ಕೊಂಡಿದ್ದೀರಿ. ವಿವಾಹದ ಬಗ್ಗೆ ನಿಮಗೀಗ ಒಂದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಮತ್ತೊಮ್ಮೆ, ವಿವಾಹ ಅನ್ನುವಂಥದ್ದು ಗಂಡು ಹೆಣ್ಣುಗಳನ್ನು ಗಂಡ ಹೆಂಡತಿಯರನ್ನಾಗಿ ಪರಿವರ್ತನೆ ಮಾಡುವಂತಹ ಸಮಾಜದ ಅಂಗೀಕಾರವನ್ನು ವಿವಾಹ ಅಂತ ಕರೆದಿದ್ದೀವಿ. ಸೊ ಗಂಡು ಹೆಣ್ಣುಗಳ ಒಂದು ಶಾಶ್ವತ ಸಂಯೋಗ, ಅನುಮತಿ ನೀಡಬಹುದಾದಂತಹ ಸಂಗಾತಿಗಳ ನಡುವಿನ ಶಾಶ್ವತವಾದ ಸಂಯೋಗವನ್ನು ವಿವಾಹ ಅಂತ ಕರೆದರು. ಯಾರೋ ರಾಬರ್ಟ್ ಹೆಚ್ ಲೂಯಿ ಅವರು, ನೆನಪಿದೆಯಲ್ವಾ? ಈಗ ನಾವು ಇವಾಗ ವಿವಾಹದ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ತಿಳ್ಕೊಳ್ಳೋಣವಾ? ಓಕೆ. ಸೊ ವಿವಾಹ ಅಂತ ನಾವು ಕರಿಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂತಹ ಕೆಲವಾರು ಲಕ್ಷಣಗಳನ್ನು ಹೊಂದಿರಬೇಕು. ನಾವು ಯಾವುದೋ ಗಂಡು ಹೆಣ್ಣುಗಳ ಸಂಯೋಗವನ್ನು, ಗಂಡು ಹೆಣ್ಣುಗಳ ಸಂಬಂಧವನ್ನು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆನ್ಪಿಟ್ಕೊಳ್ಳೋಂಥ ಅಂಶ ಇದು, ಗಂಡು ಹೆಣ್ಣು ಜೊತೆನಲ್ಲಿದ್ದಾರೆ ಅಂತಂದರೆ ಅದನ್ನು ವಿವಾಹ ಆಗಿದೆ ಅಂತ ನಾವು ತಿಳ್ಕೊಳ್ಳೋ ಹಾಗಿಲ್ಲ. ವಿವಾಹ ಅಂತ ಕರಿಬೇಕಾದ್ರೆ ಗಂಡು ಹೆಣ್ಣುಗಳಿಗೆ ಸಮಾಜವು ನಿಗದಿಪಡಿಸಿರ್ತಕ್ಕಂತಹ ಕೆಲವಾರು ನಿಯಮಗಳನ್ನು ಅವರು ಅನುಸರಿಸಿರಲೇಬೇಕು, ಗೊತ್ತಾಯ್ತಾ? ಅದನ್ನು ಮಾತ್ರ ನಾವು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ಗಂಡು ಹೆಣ್ಣುಗಳು ಒಂದು ಕಡೆ ಕೂಡಿ ಜೀವನ ಮಾಡ್ತಾಯಿದ್ದಾರೆ ಅಂತಂದರೆ ಅದು ಕೂಡಿ ಬಾಳುವಿಕೆ ಅಂತಾಗತ್ತೆ. ಲಿವಿಂಗ್ ಟುಗೆದರ್ ಅನ್ನೋ ಕಾನ್ಸೆಪ್ಟು ಇತ್ತೀಚೆಗೆ ಉಪಯೋಗಿಸ್ಕೊಂಡಿದ್ದಾರೆ, ನೆನಪಿರ್ಬೇಕು ನಿಮಗೆ, ಹೌದಲ್ಲ? ಲಿವಿಂಗ್ ಟುಗೆದರ್ ಅಂತ. ಬಟ್ ಅದು ಲಿವಿಂಗ್ ಟುಗೆದರ್ ಈಸ್ ನಾಟ್ ಕನ್ಸಿಡರ್ ಆ್ಯಸ್ ಎ ಮ್ಯಾರೇಜ್, ಆಗ ಸಾಧ್ಯವೇ ಇಲ್ಲ. ಅದು ವಿವಾಹ ಅಂತ ಕರಿಬೇಕಾದ್ರೆ ಅದರದ್ದೇ ಆದಂಥ ಕೆಲವು ನಿಯಮಗಳು ಇರಲೇಬೇಕು, ಅದರದ್ದೇ ಆಗಿರ್ತಕ್ಕಂಥ ಕೆಲವು ಲಕ್ಷಣಗಳನ್ನು ಅದು ಹೊಂದಿರಲೇಬೇಕು. ಹಾಗಾದರೆ ಬನ್ನಿ ಈಗ ವಿವಾಹದ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಮೊದಲನೇದೇನಪ್ಪ ಅಂದರೆ, ವಿವಾಹವು ಒಂದು ಸಾರ್ವತ್ರಿಕವಾದದ್ದು ಆಗಿರ್ತದೆ ಅಂತ. ದ ಮ್ಯಾರೇಜ್ ಈಸ್ ಅನ್ ಯೂನಿವರ್ಸಲ್ ಒನ್. ಹೇಗೆ ವಿವಾಹ ಅನ್ನುವಂಥದ್ದು ಹೇಗೆ ಅದು ಯೂನಿವರ್ಸಲ್ ಆಗಿರುತ್ತೆ, ಮದುವೆ ಮಾಡಿಕೊಳ್ಳೇಬೇಕಾ ಅನ್ನೋ ಥರದ್ದು ಒಂದು ಪ್ರಶ್ನೆ ನಿಮ್ಮ ಮುಂದೆ ಬರೋದಾದರೆ, ಹೌದು ಸ್ವಾಮಿ, ಮದುವೆ ಮಾಡಿಕೊಳ್ಳೇಬೇಕು, ಅದು ಕಡ್ಡಾಯ ಮತ್ತು ಸಾರ್ವತ್ರಿಕ ಅಂತ ಹೇಳ್ತೀನಿ ನಾನು. ಯಾವುದೇ ಸಮಾಜದ ಜನ ಇದ್ದರೂ ಸರಿನೇ, ಆದರೆ ವಿವಾಹವನ್ನು ಮಾಡಿಕೊಳ್ಳದಲ್ಲೇ ನಾವು ಲೈಂಗಿಕತೆಯನ್ನು ತೀರಿಸ್ಕೊಳ್ಳೋ ಹಾಗಿಲ್ಲ, ಸಂತಾನೋತ್ಪತ್ತಿಯನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ನಮ್ಮ ಈ ವೈವಾಹಿಕವಾಗಿರ್ತಕ್ಕಂತಹ ಉದ್ದೇಶಗಳನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ನಾವು ವಿವಾಹವನ್ನು ಮಾಡಿಕೊಳ್ಳೇಬೇಕಾಗಿದೆ, ಅದಕ್ಕೋಸ್ಕರವಾಗಿ ಅದೊಂದು ಕಡ್ಡಾಯ ಆಗಿದೆ. ಬಹುತೇಕ ಜನಗಳಲ್ಲಿ ಅದು ಒಂದು ಕಡ್ಡಾಯ ಅಂತ ಅಂದ್ಬಿಡ್ತೀವಿ. ಸೊ ವಿವಾಹ ಕೂಡ ಒಂದು ಸಾರ್ವತ್ರಿಕವಾದಂತಹ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು. ಹೇಗೆ ಸಾರ್ವತ್ರಿಕ ಅಂದ್ರೇನು? ಸಾರ್ವತ್ರಿಕ ಅನ್ನುವಂಥದ್ದು ಸರ್ವಕಾಲಿಕ ಮತ್ತು ಎಲ್ಲರಿಗೂ ಕೂಡ ಅನ್ವಯ ಆಗ್ತಕ್ಕಂತಹ ಒಂದು ಸಾಮಾನ್ಯವಾದಂತಹ ಒಂದು ನಿಯಮ, ಆಯಿತಾ? ಸಾರ್ವತ್ರಿಕವಾದುದು ಅಂತ ಹೇಳ್ತೀವಿ, ಎಲ್ರಿಗೂ ಅನ್ವಯ ಆಗುವಂಥದ್ದು ಆಗಿರ್ತದಲ್ಲ, ಅದು ಎಲ್ಲರೂ ಅನುಸರಿಸಲೇಬೇಕಾಗಿರ್ತಕ್ಕಂಥದ್ದು ಇರುತ್ತಲ್ಲ, ಅದು ಅದ್ಯಾವುದು? ಸಾರ್ವತ್ರಿಕವಾದದ್ದು. ಸೊ ವಿವಾಹ ಒಂದು ಸಾರ್ವತ್ರಿಕ ಅಂತ ಹೇಗೆ ನಾವು ಪರಿಗಣನೆ ಮಾಡಬೇಕು? ಈಗ ನನಗಾಗಲೇ ಹೇಳಿದೆ, ವಿವಾಹ ಅನ್ನುವಂಥದ್ದು ಒಂದು ಕಡ್ಡಾಯ ಮತ್ತು ಅದೊಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿರ್ತದೆ. ವಿವಾಹದ ಪ್ರಕಾರಗಳು ಬೇರೆ ಬೇರೆ ಆಗ್ಬೋದು, ಆದರೆ ವಿವಾಹ ಅನ್ನುವಂಥದ್ದು ಎಲ್ಲ ಸಮಾಜಗಳಲ್ಲಿಯೂ ಕೂಡ ಅದು ಇರ್ತದೆ ಅನ್ನುವಂಥದ್ದು. ಎಲ್ಲ ಸಮಾಜಗಳು ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ವಿವಾಹಗಳನ್ನು ಹೊಂದಿರಲೇಬೇಕು ಅಂತ ಅದ್ರ ಪಾಯಿಂಟ್. ಅಂದರೆ ವಿವಾಹವಿಲ್ಲದಂತಹ ಯಾವುದೇ ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕಲ್ಪನೆ ಮಾಡ್ಕೊಳೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ. ಅದು ಅಕ್ಷರಸ್ಥ ಸಮಾಜ ಇರ್ಬೋದು, ಅನಕ್ಷರಸ್ಥ ಸಮಾಜ ಇರ್ಬೋದು, ಸರಳ ಸಮಾಜ ಆಗಿರ್ಬೋದು, ಸಂಕೀರ್ಣ ಸಮಾಜವಾಗಿರ್ಬೋದು, ಆದಿವಾಸಿ ಸಮಾಜ, ಆಧುನಿಕ ಸಮಾಜ, ಪೌರಾತ್ಯ ಸಮಾಜ, ಪಾಶ್ಚಿಮಾತ್ಯ ಸಮಾಜ, ಅಮೇರಿಕಾ ಸಮಾಜ ಇರ್ಬೋದು, ಭಾರತೀಯ ಸಮಾಜ ಇರ್ಬೋದು, ಧಾರ್ಮಿಕವಾಗಿ ತೆಗೆದುಕೊಂಡಾಗಲೂ ಕೂಡ ನಮಗೆ ಹಿಂದೂ ಆಗಿರಲಿ, ಕ್ರೈಸ್ತ ಆಗಿರಲಿ, ಮುಸಲಿಮ ಆಗಿರಲಿ, ಬೌದ್ಧ, ಜೈನ, ಯಹೂದಿ ಯಾರಾದರೂ ಆಗಿರಲಿ, ಎಲ್ರಿಗೂ ಕೂಡ ಎಲ್ಲರೂ ವಿವಾಹವನ್ನು ಮಾಡಿಕೊಳ್ಳೇಬೇಕು ಅನ್ನುವಂಥ ಒಂದು ಕಡ್ಡಾಯ ನಿಯಮ ಇದೆ ಅಂತ ಹೇಳಿ. ಇದೊಂದು ಎಲ್ಲ ಸಮಾಜಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಒಂದು ಸಂಸ್ಥೆ. ಹಾಗಾಗಿ ಇದು ಒಂದು ಸಾರ್ವತ್ರಿಕವಾದುದು ಅಂತ ಕರಿತೀವಿ. ಈಗ ನಾಗರಿಕ ಸಮಾಜದ ಜನ ಮಾತ್ರ ವಿವಾಹವನ್ನು ಮಾಡ್ಕೊಳ್ತಾ ಇದ್ದೀವಿ, ಹೌದು ಸ್ವಾಮಿ, ನೀವು ಸ್ವಲ್ಪ ಅದ್ಧೂರಿಯಾಗಿ ಮಾಡ್ಕೊಳ್ತೀರಾ ಅಷ್ಟೇ ಅಲ್ವಾ, ನೀವು ಸ್ವಲ್ಪ ಅದ್ಧೂರಿಯಾಗಿ ವಿವಾಹವನ್ನು ಮಾಡ್ಕೊಳ್ತೀರಿ. ಆದರೆ ಆದಿವಾಸಿ ಜನಗಳು ಕೂಡ ವಿವಾಹವನ್ನು ಮಾಡ್ಕೊಳ್ತಾರೆ, ಅಲ್ಲಿ ಸ್ವಲ್ಪ ಸರಳವಾಗಿರ್ಬೋದು. ನೀವು ಹೆಚ್ಚು ದುಡ್ಡು ಖರ್ಚು ಮಾಡೋ ಮೊದಲು ಮಾಡ್ಕೊಳ್ತೀರಿ, ಅವರು ಕಡಿಮೆ ದುಡ್ಡು ಖರ್ಚು ಮಾಡೋ ಮೊದಲು ಮಾಡ್ಕೊಳ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಆಚರಣೆಗಳು ಬೇರೆ, ಅವರಲ್ಲಿರ್ತಕ್ಕಂಥ ಆಚರಣೆಗಳು ಬೇರೆ. ನೀವು ಆಚರಣೆಗಳನ್ನು ಬರೀ ನೇಪಥ್ಯಕ್ಕೆ ಮಾತ್ರವೇ ಮಾಡ್ಕೋಬೋದು, ಆದರೆ ಅವರು ಆಚರಣೆಗಳನ್ನು ಭಾಳ ಸಾಂಪ್ರದಾಯಿಕವಾಗಿ ಮಾಡ್ಕೋಬೋದು. ವಿವಾಹವನ್ನು ಮಾಡ್ಕೊಳ್ತಕ್ಕಂಥ ರೀತಿಗಳು ಬೇರೆ ಆಗ್ಬೋದು, ವಿವಾಹ ಮಾಡ್ಕೊಳ್ತಕ್ಕಂತಹ ಕ್ರಮಗಳು ಬೇರೆ ಆಗ್ಬೋದು, ಪದ್ಧತಿಗಳು ಬೇರೆ ಆಗ್ಬೋದು. ಆದರೆ ವಿವಾಹ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ಸಮಾಜದಲ್ಲಿಯೂ ಕೂಡ ಸಾಮಾನ್ಯವಾಗಿ ಕಂಡುಬರ್ತದೆ. ವಿವಾಹ ಮಾಡ್ಕೊಳ್ತಕ್ಕಂಥದ್ದು ಕೆಲವು ಸಮಾಜದಲ್ಲಂತೂ ತೀರಾ ಅಗತ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅಂತ ಹೇಳಿ ಭಾವಿಸ್ತಕ್ಕಂಥ ಒಂದು ಮನೋಭಾವನೆ ಇದೆ ನೋಡಿ. ಹೇಗೆ ನೋಡಿ, ಎಷ್ಟು ಮಟ್ಟಿಗೆ ಅಂತಂದರೆ ಅದೊಂದು ಕರ್ತವ್ಯ, ಹೌದು ಇದು ಮಾಡಿಕೊಳ್ಳೇಬೇಕು, ಇದಿಲ್ಲದೆ ಇದ್ದರೆ ಸಾಧ್ಯ ಆಗೋದೇ ಇಲ್ಲ, ಆ ಥರದ ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ವಿವಾಹವನ್ನು ಪರಿಗಣನೆ ಮಾಡ್ತಕ್ಕಂಥ ಕೆಲವು ಸಮಾಜಗಳಿದ್ದಾವೆ. ಈಗ ಉದಾಹರಣೆಗೆ ಅದು ನಾಗರಿಕ ಸಮಾಜ ಆಗಿರಲಿ ಅಥವಾ ಹಿಂದಿನ ಜನ ಇರ್ಬೋದು, ಈಗಿನ ಜನ ಆಗಿರ್ಬೋದು, ನೀವು ಹಿಂದೂ ಧರ್ಮವನ್ನು ತಗೊಂಡ್ರೆ ಹಿಂದೂಗಳಲ್ಲಿ ಪಿತೃಋಣವನ್ನು ತೀರಿಸಬೇಕು ಅಂತಂದರೆ ಪುತ್ರನ ಜನನ ಆಗಲೇಬೇಕು, ಅದು ಕಡ್ಡಾಯ, ಗೊತ್ತಿರಬೇಕಲ್ಲ ನಿಮಗೆ. ಅದು ಸತ್ಪುತ್ರನ ಅವಶ್ಯಕತೆ ಇದೆ. ಯಾರಿಗೆ? ಪಿತೃಋಣವನ್ನು ತೀರಿಸ್ತಕ್ಕಂಥವನಿಗೆ. ಪಿತೃಋಣವನ್ನು ತೀರಿಸಬೇಕು ಅಂತಂದರೆ ಸತ್ಪುತ್ರನ ಅವಶ್ಯಕತೆ ಇದೆ, ಅಗತ್ಯ ಇದೆ. ಆದ್ದರಿಂದ ಹಿಂದೂಗಳಲ್ಲಿ ವಿವಾಹ ಅನ್ನುವಂಥದ್ದು ಒಂದು ಕರ್ತವ್ಯ ಆಗಿದೆ. ಏ, ಹಿಂದೂಗಳಲ್ಲಿ ಒಂದು ಕರ್ತವ್ಯ ಅಂತಾರೆ, ಒಂದು ಸಂಸ್ಕಾರ ಅಂತಾರೆ, ಒಂದು ಸಂಸ್ಕೃತಿ ಅಂತಾರೆ, ಅದು ಕಡ್ಡಾಯ ಅಂತಾರೆ. ನೋಡಿ ಹೇಗೆ ಅದು ಬೇರೆ ಬೇರೆ ಸಮಾಜಗಳಲ್ಲಿ ಹೇಗೆ ಅದು ಬೇರೆ ಬೇರೆ ಅರ್ಥವನ್ನು ಪಡ್ಕೊಳ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಪಿತೃಋಣವನ್ನು ತೀರಿಸಬೇಕು. ನಾ ಪುತ್ರಾಸ್ಯ ನಾ ಗತಿರ್ನಾಸ್ತಿ, ಗೊತ್ತಲ್ವ ನಿಮಗೆ ಇದು? ನಾ ಪುತ್ರಾಸ್ಯ ನಾ ಗತಿರ್ನಾಸ್ತಿ, ಪುತ್ರ ಸಂತಾನದ ಹೊರತಾಗಿ ನಮಗೆ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ. ಹಿಂದೂಗಳಿಗಂತೂ ಮೋಕ್ಷವನ್ನು ಸಂಪಾದನೆ ಮಾಡೋದು ಅವನ ಅತ್ಯಂತ ಪರಮ ಧ್ಯೇಯ ಆಗಿರ್ತದೆ, ಅವನ ಜೀವನದ ಅತ್ಯಂತ ಪರಮ ಉದ್ದೇಶ, ಗುರಿ, ಅಲ್ಟಿಮೇಟ್ ಗೋಲ್ ಅದೇ ಮೋಕ್ಷ. ಈ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದೂ ಆಗಿರ್ತಕ್ಕಂಥವನು ಒಬ್ಬ ಪುತ್ರನಿಗೆ ಜನ್ಮವನ್ನು ಕೊಡಲೇಬೇಕು. ಸರಿ, ಜನ್ಮವನ್ನು ಕೊಡಬೇಕು ನಿಜ, ಆದರೆ ಜನ್ಮ ಕೊಡಬೇಕಾದ್ರೆ ಯಾರೊಂದಿಗೆ ಅವನು ಸಂಯೋಗವನ್ನು ಮಾಡಿ ಆತ ಪುತ್ರನಿಗೆ ಜನ್ಮವನ್ನು ಕೊಡಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅವನು ಧರ್ಮಪತ್ನಿಯ ಜೊತೆಗೂಡಿ ಸಂತಾನೋತ್ಪತ್ತಿಯನ್ನು ಮಾಡಿ ಸತ್ಪುತ್ರನನ್ನು ಪಡೆದು ಆ ಪುತ್ರನ ಮೂಲಕವಾಗಿ ತನ್ನ ತಂದೆಯ ಋಣವನ್ನು ತಾನು ತೀರಿಸಿ, ಅಂದರೆ ಪಿತೃಋಣವನ್ನು ತೀರಿಸಿ, ಪಿತೃಋಣವನ್ನು ತೀರಿಸಿದ ನಂತರವಷ್ಟೇ ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗತ್ತೆ ಅಂತಕ್ಕಂಥ ನಂಬಿಕೆ. ಸೊ ಹೀಗಾಗಿ ಏನಪ್ಪ ಅಂತಂದರೆ ಪಿತೃಋಣವನ್ನು ತೀರಿಸಬೇಕು ಅಂತ ಹೇಳಿದರೆ ಇಲ್ಲಿ ಪುತ್ರನ ಜನನ ಅತ್ಯಂತ ಅವಶ್ಯಕ. ಈ ಹಿನ್ನೆಲೆಯಲ್ಲಿ ಹಿಂದೂ ವಿವಾಹ ಒಂದು ಕಡ್ಡಾಯ ಅಂತ ಆಗಿದೆ, ವಿವಾಹ ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು. ಆಮೇಲೆ ಈಗ ಕೊರಿಯಾದಲ್ಲಿ ಒಂದು ನಂಬಿಕೆ ಇದೆ, ಹೇಗೆ ಅದು ಕರ್ತವ್ಯ ಆಗುತ್ತೆ ಅಂತ ಹೇಳಿದರೆ ನೋಡಿ, ಅವಿವಾಹಿತರನ್ನು ಅಲ್ಲಿ ಅರ್ಧ ವ್ಯಕ್ತಿಗಳು ಅಂಥೇಳಿ ಕರೀತಾರಂತೆ. ಅವಿವಾಹಿತರಾಗಿ ಯಾರೂ ಉಳಿಯೋ ಹಾಗೇನೇ ಇಲ್ಲ, ಅಂದರೆ ಎಲ್ಲರೂ ವಿವಾಹಿತರಾಗಬೇಕು, ಎಲ್ಲರೂ ವಿವಾಹವನ್ನು ಮಾಡ್ಕೋಬೇಕು. ವಿವಾಹ ಅನ್ನುವಂಥದ್ದು ಅಲ್ಲಿ ಒಂದು ಕಡ್ಡಾಯ, ವಿವಾಹ ಅನ್ನುವಂಥದ್ದು ಅಲ್ಲಿ ಒಂದು ಕರ್ತವ್ಯ, ವಿವಾಹ ಅನ್ನುವಂಥದ್ದು ಅಲ್ಲಿ ಒಂದು ಸಾರ್ವತ್ರಿಕ. ಹೇಗೆ ಸಾರ್ವತ್ರಿಕವಾಗ್ತಾ ಇದೆ ನೋಡಿ, ಕೊರಿಯಾ ದೇಶದಲ್ಲಿ ಯಾರು ವಿವಾಹವನ್ನು ಮಾಡ್ಕೊಳ್ಳೋದಿಲ್ಲ ಅಂಥವರನ್ನು ಅರ್ಧ ವ್ಯಕ್ತಿಗಳು ಅಂತ ಕರೀತಾರೆ, ಅಪೂರ್ಣ ವ್ಯಕ್ತಿಗಳು ಅಂತ ಕರೀತಾರೆ. ಹೆಚ್ಚು ಕಡಿಮೆ ಹಿಂದೂ ಧರ್ಮದಲ್ಲಿ ಕೂಡ ಅದೇ ಒಂದು ನಂಬಿಕೆ ಇದೆ ನೋಡಿ ನಮ್ಮಲ್ಲಿ. ಏನು ಅಂತೇಳಿದ್ರೆ, ನೀವು ಅರ್ಧನಾರೀಶ್ವರ, ಈ ಕಲ್ಪನೆ ನಿಮಗೆ ಗೊತ್ತಿರಬೇಕು, ಅರ್ಧನಾರೀಶ್ವರ ಕಲ್ಪನೆ ನಿಮಗೆ ಗೊತ್ತಿದೆ ಅಂದರೆ ಅರ್ಧ ಈಶ್ವರ ಪುರುಷನ ಆಕಾರದಲ್ಲಿ, ಇನ್ನು ಉಳಿದರ್ಧ ಪಾರ್ವತಿ ಸ್ತ್ರೀ ಆಕಾರದಲ್ಲಿ, ಅವೆರಡೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅವನನ್ನು ಅರ್ಧನಾರೀಶ್ವರ ಅಂತ ಹೇಳಿ ಕರೆದುಬಿಟ್ಟಿದ್ದೀವಿ ಅಂತ. ಅರ್ಧನಾರೀಶ್ವರ ಆಗಬೇಕು, ಹಾಗಾದರೆ ಅವಿವಾಹಿತರಾಗಿ ಉಳಿತಕ್ಕಂಥ ನಮ್ಮನ್ನು ನಾವು ಬರೀ ಅರ್ಧ ವ್ಯಕ್ತಿಗಳಷ್ಟೇ, ನಾವು ಅಪೂರ್ಣ ವ್ಯಕ್ತಿಗಳು. ಯಾರು ಸ್ವಾಮಿ ಅಪೂರ್ಣ ವ್ಯಕ್ತಿಗಳಾಗಿ ಉಳಿಲಿಕ್ಕೆ ಬಯಸ್ತಾರೆ ಇವಾಗ? ಎಲ್ಲರೂ ಪೂರ್ಣ ವ್ಯಕ್ತಿಗಳಾಗಬೇಕು ಅಂತ ಎಲ್ರಿಗೂ ಬಯಕೆ ಇರುತ್ತೆ, ಎಲ್ರಿಗೂ ಆಸೆ ಇರುತ್ತಪ್ಪ. ಸೊ ಹಾಗಾಗಿ ಉಳಿದಿರ್ತಕ್ಕಂತಹ ಅರ್ಧ ವ್ಯಕ್ತಿಯನ್ನು ನಾವು ವಿವಾಹದ ಮೂಲಕವಾಗಿ ನಮ್ಮೊಂದಿಗೆ ಜೋಡಿಸ್ಕೊಂಡಾಗ ಮಾತ್ರ ನಾವು ಪೂರ್ಣ ವ್ಯಕ್ತಿಗಳಾಗ್ತೀವಿ ಅಂತ. ಅರ್ಥ ಆಯ್ತಾ? ತಮಾಷೆ ಅಂತ ಅನಿಸುತ್ತೆ. ಅದಕ್ಕೆ ನೋಡಿ, ಹೆಂಡತಿಯನ್ನು ಅರ್ಧಾಂಗಿ ಅಂತ ಕರೆಯೋದು. ಆಫ್ ಶರ್ಟ್ ರೀ, ಅರ್ಧಾಂಗಿ. ನಾವು ಈಗಿರ್ತಕ್ಕಂಥದ್ದು ಬರೀ ಅರ್ಧಾಂಗಿ ಅಷ್ಟೆ, ನಾವು ಉಳಿದಿರ್ತಕ್ಕಂಥ ಅರ್ಧಾಂಗಿ. ಇನ್ನು ಉಳಿದಿರತಕ್ಕಂಥ ಅರ್ಧಾಂಗಿ ಜೊತೆಗೆ ಸೇರಿದಾಗ ಮಾತ್ರ ಪೂರ್ತಿ ಅಂಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕೊರಿಯಾದಲ್ಲಿ ಅವಿವಾಹಿತರನ್ನು ಅರ್ಧ ವ್ಯಕ್ತಿಗಳು ಅಂತ ಭಾವಿಸ್ತಾರೆ, ಅಪೂರ್ಣ ವ್ಯಕ್ತಿಗಳು ಅಂತ ಭಾವಿಸಲಾಗ್ತದೆ. ಅದಕ್ಕೋಸ್ಕರವಾಗಿ ಯಾರೂ ಕೂಡ ಅರ್ಧ ವ್ಯಕ್ತಿಗಳಾಗಲಿಕ್ಕೆ ಬಯಸೋಲ್ಲ, ಅಪೂರ್ಣ ವ್ಯಕ್ತಿಗಳಾಗಲಿಕ್ಕೆ ಬಯಸೋದಿಲ್ಲ. ಉಳಿದಿರತಕ್ಕಂಥ ಅರ್ಧ ಅಂಗಿಯನ್ನು ವಿವಾಹದ ಮೂಲಕವಾಗಿ ಪಡ್ಕೊಂಡು ತಾವು ಪೂರ್ಣ ವ್ಯಕ್ತಿಗಳಾಗಬೇಕು ಅಂತ ಬಯಸ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ, ವಿವಾಹವನ್ನು ಒಂದು ಕಡ್ಡಾಯ, ಒಂದು ಕರ್ತವ್ಯ. ಸೊ ವಿವಾಹ ಅನ್ನುವಂಥದ್ದು ಎಲ್ರಿಗೂ, ಎಲ್ಲರೂ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂತಹ ಒಂದು ಬಂಧನ ಅದು ಅಂತ ಹೇಳಿ ಭಾವಿಸಲಾಗುತ್ತೆ ಅಂತೇಳಿ. ನೋಡಿ, ಚೀನಾದಲ್ಲಿ, ಚೀನಾ ದೇಶದ ಪ್ರಸಿದ್ಧನಾದಂತಹ ಕನ್ಫ್ಯೂಷಿಯಸ್ ತತ್ವಜ್ಞಾನಿ ಇದ್ನಲ್ಲ, ಕನ್ಫ್ಯೂಷಿಯಸ್ ಒಂದು ಕಡೆ ಹೇಳ್ತಾನೆ, ಅವಿವಾಹಿತರಾಗಿ ಯಾರಾದರೂ ಉಳಿತಾರೆ ಅನ್ನೋದಾದರೆ ಅವರನ್ನು ಅಪರಾಧಿಗಳು ಅಂತ ಪರಿಗಣಿಸಬೇಕಾಗತ್ತೆ. ಅವಿವಾಹಿತರಾಗಿ ಉಳಿಯುವುದು ಅಪರಾಧ ಅವ್ರ ಪ್ರಕಾರ. ನೋಡಿ, ಚೀನಾದಲ್ಲಿ ವಿವಾಹವನ್ನು ಎಷ್ಟು ಮಟ್ಟಿಗೆ ಕಡ್ಡಾಯ ಅಂತ ಮಾಡಿದ್ದಾರೆ ಅಂತ ಹೇಳಿದರೆ, ಯಾರಾದರೂ ಅವಿವಾಹಿತರಾಗಿ ಉಳಿತಾರೆ ಅಂತ ಹೇಳಿದರೆ ಅಥವಾ ಮದುವೆ ಮಾಡ್ಕೊಳ್ಳಿಕ್ಕೆ ಬಯಸೋದಿಲ್ಲ ಅಂತ ಹೇಳಿದರೆ ಅವರನ್ನು ಅಪರಾಧಿಗಳು ಅಂಥೇಳಿ ಪರಿಗಣನೆ ಮಾಡುವಂಥ ಮಟ್ಟಕ್ಕೆ ವಿವಾಹವನ್ನು ಮಾಡಿಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥದ್ದನ್ನು ಗಮನಿಸ್ತೀವಿ ಅಂತ. ಅಂದರೆ ವಿವಾಹ ಅನ್ನುವಂಥದ್ದು ಆ ಮಟ್ಟಕ್ಕೆ ಅದೊಂದು ಕಡ್ಡಾಯ ಮಾಡಿಕೊಳ್ಳೇಬೇಕ್ರಿ. ಅದು ವಿವಾಹ ಇಲ್ಲದಲ್ಲೇ ಇರತಕ್ಕಂಥ ವ್ಯಕ್ತಿ ಅಪೂರ್ಣನಾಗ್ತಾನೆ, ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಪರಾಧಿ ಆಗ್ತಾನೆ. ಯಾರು ಸ್ವಾಮಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳೋದು? ನಮಗಂತೂ ಇಷ್ಟ ಇಲ್ಲಪ್ಪ, ನಿಮಗೂ ಇಷ್ಟ ಅಲ್ಲ ಅಂದ್ಕೊಂಡಿದ್ದೀನಿ ಅಲ್ವಾ? ಹಾಗಾಗಿ ನಾವು ಅಪರಾಧಿಗಳಾಗಿ ಉಳಿಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ವಿವಾಹವನ್ನು ಮಾಡಿಕೊಳ್ಳೇಬೇಕು. ವಿವಾಹ ಅನ್ನುವಂಥದ್ದು ಆ ಮಟ್ಟಕ್ಕೆ ಒಂದು ಕಡ್ಡಾಯ ಅಂತ ಅನಿಸುತ್ತೆ. ಜಪಾನ್ನಲ್ಲಿ ಒಂದು ನಂಬಿಕೆ ಇದೆ ನೋಡಿ. ಏನಪ್ಪ ಅಂದರೆ, ಜಪಾನ್ನಲ್ಲಿ ಅವಿವಾಹಿತರನ್ನು ಬಹಿರಂಗವಾಗಿ ಖಂಡಿಸ್ತಾರಂತೆ. ಖಂಡಿಸೋದಂದ್ರೆ ಏನೋ, ಬಹಿರಂಗವಾಗಿ ಬೈಯೋದು ಅವ್ರನ್ನ. ಅಯ್ಯೋ ನೀನು ಸರಿಯಿಲ್ಲ, ನೀನು ಅಯೋಗ್ಯ, ನೀನು ಅಸಮರ್ಥ, ನೀನು ಅಶಕ್ತ. ಏನ್ರಿ, ಸಾರ್ವಜನಿಕವಾಗಿ ನಮಗೆ ಯಾರಾದರೂ ಈ ಥರದನ್ನು ಹೇಳ್ತಾರೆ ಅಂತ ಅಂದರೆ ನಮಗಂತೂ ಕೂಡ ಇದನ್ನು ಕೇಳ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿವಾಹವನ್ನು ಮಾಡ್ಕೊಂಡ್ಬಿಡ್ತೀವಿ. ಸ್ವಾಮಿ ಸಾರ್ವಜನಿಕವಾಗಿ ಬೈತಾರ್ರಿ, ನಮಗೆ ಅವಿವಾಹಿತರಾಗಿ ಉಳಿತೀವಿ, ಬ್ರಹ್ಮಚಾರಿಗಳಾಗಿ ಉಳಿತೀವಿ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀವಿ, ಸನ್ಯಾಸಿಗಳಾಗಿ ಉಳಿತೀವಿ, ಸಾಧ್ಯ ಇಲ್ಲ. ಹಾಗೆ ಅವಿವಾಹಿತರಾಗಿ ಉಳಿತಕ್ಕಂಥದ್ದು ಸಾರ್ವಜನಿಕವಾಗಿ ಖಂಡನೆಗೆ ಒಳಗಾಗಬೇಕಾಗತ್ತೆ. ಇದು ಯಾರಿಗೆ ಬೇಕಾಗತ್ತೆ? ಅದಕ್ಕೋಸ್ಕರ ಏನು ಮಾಡ್ತಾರೆ, ವಿವಾಹವನ್ನು ಮಾಡ್ಕೊಂಡ್ಬಿಡ್ತಾರೆ. ತಮಾಷೆ ಅಂತ ಅನಿಸುತ್ತೆ. ಇನ್ನೂ ಒಂದು ತಮಾಷೆ ಕೇಳಬೇಕು ನೀವು. ತೋಡ ಅನ್ನುವಂತಹ ಆದಿವಾಸಿಗಳಲ್ಲಿ ಒಂದು ನಂಬಿಕೆ ಇದೆ, ತೊಡವರು ಅಂತ ಕರೀತಾರಲ್ರಿ, ಈ ತೊಡವರು ಆದಿವಾಸಿಗಳಿದ್ದಾರಲ್ಲ, ಇವರು ಅವಿವಾಹಿತರಾಗಿ ಸಾಯುವಂತಹ ಕನ್ಯೆಗೆ ಶವ ಸಂಸ್ಕಾರವನ್ನೇ ಮಾಡೋದಿಲ್ಲ ರೀ. ವಿಚಿತ್ರ ಇದು. ಶವ ಸಂಸ್ಕಾರವನ್ನು ನಿರಾಕರಣೆ ಮಾಡ್ತಾರಂತೆ. ಎಲ್ಲಿ? ತೊಡವ ಆದಿವಾಸಿಗಳಲ್ಲಿ ಅವಿವಾಹಿತಳಾಗಿ ಸಾಯುವಂತಹ ಕನ್ಯೆಗೆ ಶವ ಸಂಸ್ಕಾರವನ್ನು ನಿರಾಕರಣೆ ಮಾಡ್ತಾರೆ. ಹಾಗಾದರೆ ಶವ ಸಂಸ್ಕಾರವನ್ನು ಮಾಡೋದು ಹೇಗೆ? ಭಾಳ ವಿಚಿತ್ರ. ಶವ ಸಂಸ್ಕಾರವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಕ್ರಿಯಾವಿಧಿಯನ್ನು ಮಾಡಬೇಕು, ಒಂದು ವಿಧಿವಿಧಾನವನ್ನು ಆಚರಣೆ ಮಾಡಬೇಕು. ಮೊದಲು ಏನು ಮಾಡಬೇಕು? ಶವಕ್ಕೆ ವಿವಾಹದ ಸಂಸ್ಕಾರವನ್ನು ಮಾಡಿ ನಂತರ ಆ ಶವಕ್ಕೆ ಸಂಸ್ಕಾರವನ್ನು ಮಾಡಬೇಕು. ಒಳ್ಳೆ ಕತೆ ಆಯ್ತಲ್ಲ. ಶವವನ್ನು ಮದುವೆ ಮಾಡ್ಕೊಳ್ತಕ್ಕಂಥವ್ರು ಯಾರು? ಪ್ರಶ್ನೆ ಅನಿಸಲ್ವಾ? ಅನಿಸುತ್ತೆ. ಶವಕ್ಕೆ ವಿವಾಹದ ಶಾಸ್ತ್ರವನ್ನು ಮಾಡ್ತಾರೆ. ಶಾಸ್ತ್ರ ಮಾಡ್ತಾರೆ ಅಷ್ಟೇ, ಶವದ ಜೊತೆಯಲ್ಲಿ ಯಾರನ್ನು ಕೂರಿಸಿ ವಿವಾಹವನ್ನು ಮಾಡೋದಿಲ್ಲ. ಬದಲಾಗಿ ಶವಕ್ಕೆ ವಿವಾಹದ ಶಾಸ್ತ್ರವನ್ನು ಮಾಡ್ತಾರೆ. ಸೊ ಹಾಗೆ ಶಾಸ್ತ್ರ ಮಾಡಿದ ನಂತರ ಆ ವಿವಾಹ ಆಗಿದೆ ಅಂತ ಭಾವಿಸಿ ನಂತರದಲ್ಲಿ ಆ ಶವಕ್ಕೆ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು ತೊಡವ ಆದಿವಾಸಿಗಳಲ್ಲಿ ಕಂಡುಬರುತ್ತೆ. ಇದು ಬ್ರೆಜಿಲ್ನಲ್ಲಿ ಒಂದು ನಂಬಿಕೆ ಇದೆ. ಬ್ರೆಜಿಲ್ನಲ್ಲಿ ಲೆವಿಸ್ಟ್ರಾಸ್ ಅಂತಕ್ಕಂತಹ ವ್ಯಕ್ತಿ ಒಂದು ಅಧ್ಯಯನವನ್ನು ಮಾಡಿದ್ರಂತೆ. ಈ ಅಧ್ಯಯನದ ಪ್ರಕಾರವಾಗಿ ಯಾರು ಅಂದರೆ ಲೆವಿಸ್ಟ್ರಾಸ್ ಅಂತ. ಈ ಲೆವಿಸ್ಟ್ರಾಸ್ ಅಂತಕ್ಕಂಥವರು ಬ್ರೆಜಿಲ್ನ ಆದಿವಾಸಿಗಳಲ್ಲಿ ಒಂದು ಅಧ್ಯಯನವನ್ನು ಮಾಡ್ತಾರೆ. ಆ ಅಧ್ಯಯನದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತು, ಬಂದಿರತಕ್ಕಂಥ ಫಲಿತಾಂಶ ಏನು ಅಂತ ಹೇಳಿದ್ರೆ, ಆದಿವಾಸಿಗಳು ಯಾರಾದರೂ ಅವಿವಾಹಿತರಾಗಿ ಉಳಿತಾರೆ ಅಂತ ಹೇಳಿದ್ರೆ, ಅವರು ಅತ್ಯಂತ ನಿಕೃಷ್ಟವಾದ ದಯಾನೀಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾಗುತ್ತೆ ಅಂತ ಹೇಳಿ ಅವರ ಅಧ್ಯಯನದಲ್ಲಿ ಸೂಚಿಸಿದ್ದಾರೆ. ಅಂದರೆ ಏನು, ತುಂಬ ನಿಕೃಷ್ಟವಾದ ಜೀವನವನ್ನು ಸಾಗಿಸ್ತಕ್ಕಂಥದ್ದು, ದಯಾನೀಯವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಯಾರಿಗೆ ಬೇಕಾಗಿದೆ ಅಂದರೆ, ವಿವಾಹವನ್ನು ಮಾಡಿಕೊಂಡ್ರೆ ಮಾತ್ರ ಭಾಳ ಸಂತೃಪ್ತಿಯಿಂದ ಸಂತುಷ್ಟರಾಗಿ ಜೀವನವನ್ನು ನಡೆಸ್ಬೋದು ಅನ್ನುವಂಥ ಒಂದು ನಂಬಿಕೆ ಅಲ್ವಾ. ಸುಖವಾಗಿ ನೆಮ್ಮದಿಯಾಗಿ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದರೆ ವಿವಾಹವನ್ನು ಮಾಡಿಕೊಂಡಾಗ ಅನ್ನೋದು ಬ್ರೆಜಿಲ್ನ ಆದಿವಾಸಿಗಳಿರ್ತಕ್ಕಂತಹ ಒಂದು ನಂಬಿಕೆ ಅಲ್ಲ. ಇವತ್ತಿನ ಸ್ಥಿತಿಗತಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಹೇಳೋದು ಬೇಡಬೇಡಿ, ಅದು ತಮಾಷೆ ಅಂತ ಅನಿಸುತ್ತೆ, ಅದು ಹೇಳೋದು ಅಷ್ಟು ಸೂಕ್ತ ಅಲ್ಲ ಅಲ್ವೇನು ಅಂತ ಅನಿಸುತ್ತೆ. ಏನು ಅಂತಂದರೆ, ವಿವಾಹವನ್ನು ಮಾಡಿಕೊಂಡ್ರೆ ಮಾತ್ರ ಸುಖವಾಗಿರ್ತಾರೆ ಅನ್ನುವಂಥದ್ದು ಎಷ್ಟು ಜನಗಳಿಗೆ ಅದು ಸರಿ ಹೊಂದುತ್ತೆ ಅಂತ ಭಾಳಷ್ಟು ಜನಗಳಿಗೆ ಹೇಳ್ತಿರ್ತಾರೆ. ವಿವಾಹವನ್ನು ಮಾಡ್ಕೊಂಡ ಮೇಲೆ ಇಲ್ಲದ ತಾಪತ್ರಯಗಳು, ಆ ಸಮಸ್ಯೆ ಈ ಸಮಸ್ಯೆ ಎಲ್ಲ ಬಂತು, ಯಾಕಾದರೂ ಮದುವೆ ಮಾಡಿಕೊಂಡೋ, ಮೊದಲೇ ಗೊತ್ತಿದ್ದರೆ ಮದುವೆಯಿಂದ ದೂರ ಇರ್ತಿದ್ನಲ್ವ, ಮೊದಲೇ ಗೊತ್ತಿದ್ದರೆ ನಾನು ಬ್ರಹ್ಮಚಾರಿಯಾಗಿ ಉಳಿಬೋದಿತ್ತು, ಈ ಥರದ ಕಲ್ಪನೆಗಳು ಕೆಲವರಲ್ಲಿ ಇರಬಹುದು, ಅದು ಅಸಮಾಧಾನಗಳು ಇದ್ದೇ ಇರ್ತವೆ. ಆದರೂ ಕೂಡ ವಿವಾಹವನ್ನು ಮಾಡಿಕೊಂಡಂತಹ ವ್ಯಕ್ತಿಗಳು ಕಂಡಂತಹ ಸಂತೃಪ್ತಿ ಇದೆಯಲ್ಲ, ಆ ಸಂತೃಪ್ತಿಯನ್ನು ಗಮನಿಸಿದಾಗ ವಿವಾಹವನ್ನು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಹೀಗಾಗಿ ಈ ಬ್ರೆಜಿಲ್ನ ಆದಿವಾಸಿಗಳಲ್ಲಿ ಲೆವಿಸ್ಟ್ರೆಸ್ ಅವರು ಅಧ್ಯಯನದ ಮೂಲಕ ಕಂಡುಕೊಂಡಿರ್ತಕ್ಕಂತಹ ಸತ್ಯ ಏನು ಅಂತ ಹೇಳಿದರೆ, ಆದಿವಾಸಿಗಳು ಯಾರಾದರೂ ಕೂಡ ವಿವಾಹವನ್ನು ಮಾಡಿಕೊಳ್ಳದೆ ಇದ್ದರೆ, ಅವಿವಾಹಿತರಾಗಿ ಉಳಿದಿದ್ದರೆ, ಅಂಥವರು ಅತ್ಯಂತ ನಿಕೃಷ್ಟವಾದಂತಹ ಮತ್ತು ದಯಾನೀಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾಗತ್ತೆ ಅಂತ ಹೇಳಿ ಅವರ ಅಧ್ಯಯನವೊಂದರಲ್ಲಿ ತಿಳಿಸಿದ್ದಾರೆ ಅಂತ. ಅಂದರೆ ಈ ಎಲ್ಲ ಆ ಉದಾಹರಣೆಗಳನ್ನು ನಾವು ಗಮನಿಸಿದ್ರೆ, ಈ ಎಲ್ಲ ಈ ಏನೇನು ಹೇಳಿದ್ದೀನಿ ನಾನು, ಹಿಂದೂಗಳ ಪಾಲಿಗೆ ವಿವಾಹ ಹೇಗೆ ಒಂದು ಕಡ್ಡಾಯವಾಗ್ತದೆ, ಕೊರಿಯಾದಲ್ಲಿ ಹೇಗೆ, ಚೀನಾ ಮತ್ತು ಜಪಾನ್ನಲ್ಲಿ, ಬ್ರೆಜಿಲ್ನಲ್ಲಿ, ಈ ತೊಡವ ಆದಿವಾಸಿಗಳಲ್ಲಿ, ಸೊ ಈ ಎಲ್ಲ ಉದಾಹರಣೆಗಳನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಏನು ಅಂತಂದರೆ, ವಿವಾಹ ಇಲ್ದಲೇ ಇರತಕ್ಕಂತಹ ಯಾವುದೇ ಸಮಾಜ ಇಲ್ಲ, ವಿವಾಹ ಇಲ್ದಲೇ ಇರತಕ್ಕಂಥ ಯಾವುದೇ ಸಮಾಜವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಸಮಾಜಗಳಲ್ಲಿಯೂ ಕೂಡ ಈ ವಿವಾಹಗಳು ಒಂದಲ್ಲ ಒಂದು ಮಾದರಿಯಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ, ಪ್ರಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ವಿವಾಹ ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಒಂದು ಸಾರ್ವತ್ರಿಕವಾದಂತಹ, ಕಡ್ಡಾಯವಾಗಿರ್ತಕ್ಕಂತಹ, ಅದು ಒಂದು ಸಂಸ್ಥೆ, ಒಂದು ಪದ್ಧತಿಯಾಗಿ ವಿವಾಹವನ್ನು ನಾವು ಪರಿಗಣನೆ ಮಾಡ್ತೇವೆ ಅಂತಕ್ಕಂಥದ್ದು. ಸೊ ಒಂದು ಅರ್ಥ ಆಯ್ತಾ, ಒಂದನೇ ಲಕ್ಷಣ ಏನು, ವಿವಾಹ ಒಂದು ಸಾರ್ವತ್ರಿಕವಾದದ್ದು, ಇದು ದ ಮ್ಯಾರೇಜ್ ಈಸ್ ಅನ್ ಯೂನಿವರ್ಸಲ್ ವಾನ್. ನೆನಪಾಯ್ತಾ? ಓಕೆ, ನೆನ್ಪಿಟ್ಕೊಡಿ. ಎರಡನೇದು ಹೋಗೋಣ. ಈಗ ಎರಡನೇ ಲಕ್ಷಣ ಏನಪ್ಪ ಅಂತಂದರೆ, ವಿವಾಹ ಯಾರ ಯಾರೊಂದಿಗೆ ನಡೆಯುತ್ತೆ, ಯಾರು ಯಾರೊಂದಿಗೆ ನಡೀತದೆ ಅಂತ. ಇವತ್ತಿನ ಕಾಲದ ಈ ವಿವಾಹಗಳನ್ನು ಕೇಳಿದ್ರೇ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಮೊನ್ನೆ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿರತಕ್ಕಂಥದ್ದು ನೀವು ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಓದಿರಬೇಕು ಅನ್ಸುತ್ತೆ, ಕೇಳಿರಬೇಕು. ಏನು ಅಂತಂದರೆ, ಇಬ್ಬರು ಹೆಂಗಸರು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಇಬ್ಬರು ಗಂಡಸರು ಮದುವೆ ಮಾಡ್ಕೋಬೋದು, ಇಬ್ಬರು ಹೆಂಗಸರು ಮದುವೆ ಮಾಡ್ಕೋಬೋದು, ಇಬ್ಬರು ಗಂಡಸರು ಮದುವೆ ಮಾಡ್ಕೋಬೋದು, ಆ ಥರದ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ರೀ, ಅವ್ರು ಮಾಡ್ಕೊಳ್ಳಿ ಅಂತ. ಆದರೆ ನಾವು ಅದನ್ನು ವಿವಾಹ ಅಂತ ಕರಿಬೇಕೆ? ಅದೇನೋ ಕಾನೂನಿನ ಮೂಲಕವಾಗಿ ಅದಕ್ಕೆ ಅಂಗೀಕಾರ ಕೊಟ್ಟಿದ್ದಾರಂತೆ ಅಂತ, ಅದರ ಬಗ್ಗೆ ಬೇಡ ಈಗ. ಆದರೆ ವಿವಾಹವು ಇಲ್ಲಿ ಸ್ತ್ರೀ ಪುರುಷರ ನಡುವಿನ ಸಂಯೋಗ ಆಗಿರ್ತದೆ, ಇದು ಇಂಪಾರ್ಟೆಂಟ್. ಸ್ತ್ರೀ ಪುರುಷರ ನಡುವಿನ ಸಂಯೋಗ, ರಿಲೇಷನ್ಶಿಪ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಸೊ ಇಲ್ಲಿ ಒಂದು ಗಂಡು ಒಂದು ಹೆಣ್ಣು ಇರಲೇಬೇಕು ಅಂತ, ವಿವಾಹ ಅಂತ ಕರಿಬೇಕಾದ್ರೆ ಅಲ್ಲೊಂದು ಗಂಡು ಒಂದು ಹೆಣ್ಣು ಇರಲೇಬೇಕು. ಎರಡು ಹೆಣ್ಣುಗಳೇ ಇದೆ ಅಂತಂದರೆ ಅದನ್ನು ವಿವಾಹ ಅಂತ ಕರೆಯಲ್ಲ, ಅಥವಾ ಎರಡು ಗಂಡುಗಳಿದೆ ಅಂತಂದರೆ ಅದನ್ನು ವಿವಾಹ ಅಂತ ಕರೆಯಲ್ಲ, ಅದು ವಿವಾಹದ ಲಕ್ಷಣ ಅಲ್ಲ. ಅದು ಬೇಕಾದ್ರೆ ನೀವು ಲಿವಿಂಗ್ ಟುಗೆದರ್ ಅಂತ ಕಾನ್ಸೆಪ್ಟ್ನಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ, ನೀವು ತೊಂದರೆ ಇಲ್ಲ. ಆದರೆ ವಿವಾಹ ಅಂತ ಕರಿಬೇಕಾದ್ರೆ, ಸೊ ದೇರ್ ಮಸ್ಟ್ ಬಿ ಎ ಮೇಲ್ ಆ್ಯಂಡ್ ಫೀಮೇಲ್ ಇರಲೇಬೇಕು. ಸೊ ಹಾಗಾಗಿ ಅವರಿಬ್ಬರ ನಡುವಿನ ಸಂಬಂಧ ಅದು ಸಂಯೋಗ ಆಗಿರಬೇಕಾಗತ್ತೆ. ಆದರೆ ಈ ಸ್ತ್ರೀ ಎಷ್ಟು ಜನ ಇರಬೇಕು ಅಥವಾ ಪುರುಷರು ಎಷ್ಟು ಜನ ಇರಬೇಕು ಅದು ಬೇರೆ ವಿಚಾರ. ಸೊ ಒಟ್ಟಿನಲ್ಲಿ ಗಂಡು ಮತ್ತು ಹೆಣ್ಣುಗಳ ನಡುವಿನ ಒಂದು ಸಂಯೋಗ ಆಗಿರ್ತದದು ಅನ್ನೋದು. ಈಗ ಆಯಾಯ ಸಮಾಜಕ್ಕೆ ತಕ್ಕ ಹಾಗೆ ಈಗ ಒಬ್ಬ ಆತ ಒಬ್ಬ ಆಕೆಯನ್ನು ಮಾತ್ರ ವಿವಾಹ ಮಾಡ್ಕೊಳ್ತಕ್ಕಂತಹ ಏಕಪತಿ ವಿವಾಹನೋ ಏಕಪತ್ನಿ ವಿವಾಹನೋ ಆಗಬಹುದು. ಅದು ಏಕ ವಿವಾಹ ಪದ್ಧತಿ ಅಂತ ಕರಿತೀವಿ. ಸೊ ಒಬ್ಬರು ಇನ್ನೊಬ್ಬರನ್ನು ವಿವಾಹ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಏಕ ವಿವಾಹ ಪದ್ಧತಿ ಅಂತ. ಏಕಪತ್ನಿ ವಿವಾಹ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನು ಮಾತ್ರ ವಿವಾಹ ಮಾಡ್ಕೊಳ್ತಕ್ಕಂಥದ್ದಾದರೆ ಏಕಪತ್ನಿ ವಿವಾಹ ಅದಿರ್ಬೋದು. ಅಥವಾ ಒಬ್ಬ ವ್ಯಕ್ತಿ ಅನೇಕ ಸ್ತ್ರೀಯರೊಂದಿಗೆ ವಿವಾಹ ಮಾಡಿಕೊಳ್ತಕ್ಕಂತಹ ಬಹುಪತ್ನಿತ್ವವು ಕೂಡ ಆಚರಣೆಯಲ್ಲಿ ಇರ್ಬೋದು. ಅಥವಾ ಒಬ್ಬ ಸ್ತ್ರೀ ಅನೇಕ ಪುರುಷರೊಂದಿಗೆ ವಿವಾಹ ಮಾಡಿಕೊಳ್ತಕ್ಕಂತಹ ಬಹುಪತಿತ್ವ ವಿವಾಹವು ಕೂಡ ಇರ್ಬೋದು. ಇಲ್ಲಿ ವಿವಾಹದ ಪ್ರಕಾರಗಳು ನಮಗೆ ಬೇಕಾಗಿಲ್ಲ, ಯಾವುದಾದ್ರೂ ಆಗಿರ್ಬೋದು ಅಂತ. ಅಲ್ಲಿ ನಮ್ಮ ಪಾಯಿಂಟ್ ಏನಪ್ಪ ಅಂತಂದರೆ ಒಬ್ಬ ಪುರುಷ ಇರಬೇಕು, ಒಬ್ಬ ಸ್ತ್ರೀ ಇರಬೇಕು, ಅಥವಾ ಒಬ್ಬ ಪುರುಷ ಇರಬೇಕು ಅನೇಕ ಸ್ತ್ರೀಯರಿರಬೇಕು, ಅಥವಾ ಒಬ್ಬ ಸ್ತ್ರೀ ಇರಬೇಕು ಅಥವಾ ಅನೇಕ ಪುರುಷರಿರಬೇಕು ಅಂತ. ಸೊ ಈ ಥರ ಅಂದರೆ ಸ್ತ್ರೀ ಮತ್ತು ಪುರುಷರ ಒಂದು ಸಂಯೋಗ ಆಗಿರಬೇಕು. ಕೇವಲ ಗಂಡು ಗಂಡುಗಳ ನಡುವೆ ಮದುವೆ ಆಗೋದಲ್ಲ, ಅದನ್ನು ಮದುವೆ ಅಂತ ಕರೆಯಲ್ಲ. ಕೇವಲ ಹೆಣ್ಣು ಹೆಣ್ಣುಗಳ ನಡುವೆ ನಡೆದರೆ ಅದನ್ನು ವಿವಾಹ ಅಂತ ಕರೆಯೋದಿಲ್ಲ. ಹಾಗಾಗಿ ಇಲ್ಲಿ ಸ್ತ್ರೀಯರು ಇರಬೇಕು, ಹಾಗೆ ಪುರುಷರು ಇರಬೇಕು, ಮತ್ತು ಸ್ತ್ರೀ ಮತ್ತು ಪುರುಷರ ಇಬ್ಬರ ನಡುವಿನ ಈ ಸಂಬಂಧ ಇದೆಯಲ್ಲ, ಈ ಸಂಯೋಗ ಇದೆಯಲ್ಲ, ಇದನ್ನು ವಿವಾಹ ಅಂತ ಕರಿಬೇಕಾಗತ್ತೆ. ಸೊ ಹೀಗಾಗಿ ಈ ಸ್ತ್ರೀ ಮತ್ತು ಪುರುಷರ ಸಂಯೋಗವೇ ವಿವಾಹ ಅಂತ ಕರಿಬೇಕಾಗತ್ತೆ. ಸೊ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ನಿಯಮಗಳಿದೆಯಲ್ಲ, ಇದು ಬೇಕಾದ್ರೆ ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆ ಆಗ್ಬೋದು. ಯಾರು ಎಷ್ಟು ಜನರ ಮದುವೆ ಮಾಡ್ಕೋಬೇಕು, ಯಾರು ಎಂಥವ್ರನ್ನ ಮದುವೆ ಮಾಡ್ಕೋಬೇಕು, ಯಾರು ಯಾರನ್ನು ವಿವಾಹ ಮಾಡ್ಕೋಬೇಕು ಅನ್ನುವಂಥದ್ದು ಬೇರೆ ವಿಷಯ. ಆದರೆ ಇಲ್ಲಿ ಮದುವೆ ಮಾಡಿಕೊಳ್ಳಿಕ್ಕೆ ಇಬ್ಬರು ವ್ಯಕ್ತಿಗಳೇನು ಇದ್ದಾರೆ, ಅವರಿಬ್ಬರಲ್ಲಿ ಒಂದು ಗಂಡು ಇರಬೇಕು, ಇನ್ನೊಂದು ಹೆಣ್ಣು ಇರಬೇಕು, ಅದು ಪಾಯಿಂಟ್. ಓಕೆ, ಎರಡನೇ ಲಕ್ಷಣ ನಾನು ಗುರುತಿಸಿದಿರಲ್ವಾ, ಏನದು? ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ, ರಿಲೇಷನ್ಶಿಪ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫೀಮೇಲ್, ಅದನ್ನು ಮಾತ್ರ ವಿವಾಹ ಅಂತ ಕರಿಬೇಕಾಗ್ತದೆ ಅಂತ. ಸೊ ಇವು ಎರಡನೇ ಒಂದು ಪ್ರಮುಖವಾದಂತಹ ಲಕ್ಷಣ, ಅರ್ಥ ಆಯ್ತಾ? ಮೂರೆದ್ಕೋಣಗ್ರೆ ಮೂರನೇ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಈ ವಿವಾಹದ ಮೂಲಕವಾಗಿ ಸ್ತ್ರೀ ಮತ್ತು ಪುರುಷರಿಬ್ಬರೂ ಕೂಡ ಏನು ಸಂಬಂಧವನ್ನು ಸಂಯೋಗವನ್ನು ಮಾಡಿಕೊಂಡಿದ್ದಾರೆ, ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ, ಈ ಸಂಬಂಧ ಇದೆಯಲ್ಲ ಇದು ಬಹಳ ಕಾಲದವರೆಗೆ ದೀರ್ಘಕಾಲದವರೆಗೆ ಬಾಳಿಕೆ ಬರುವಂಥದ್ದಾಗಿರುತ್ತೆ. ಅಂದ್ರೇನು? ದಾಂಪತ್ಯ ಜೀವನ, ದ ವೈವಾಹಿಕ ಜೀವನ. ಈ ವೈವಾಹಿಕ ಜೀವನ ಇದೆಯಲ್ಲ ಇದು ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ, ಹೆಚ್ಚು ಕಾಲದವರೆಗೆ ಈ ಸಂಬಂಧ ಉಳಿಯುವಂಥದ್ದಾಗಿರುತ್ತೆ. ಸೊ ಅದನ್ನೇ ನಾವು ವಿವಾಹ ಅಂತ ಕರಿತಕ್ಕಂಥದ್ದು. ಏನೋ ಕೇವಲ ಒಂದು ಗಂಟೆ ಮಾತ್ರ ಗಂಡ ಹೆಂಡತಿ ನಡುವಿನ ಸಂಬಂಧ, ಒಂದು ದಿನದ ಗಂಡ ಹೆಂಡತಿ ನಡುವಿನ ಸಂಬಂಧ ಇಲ್ಲ, ನೋ, ಚಾನ್ಸೇ ಇಲ್ಲ, ಆ ಥರ ಹೇಳಲಿಕ್ಕಾಗಲ್ಲ. ಗಂಡ ಹೆಂಡತಿಯ ನಡುವಿನ ವಿವಾಹದ ಮೂಲಕವಾಗಿ ಏರ್ಪಡ್ತಕ್ಕಂತಹ ಈ ಸಂಬಂಧಗಳು, ಈ ವೈವಾಹಿಕ ಜೀವನ, ಈ ದಾಂಪತ್ಯ ಜೀವನ ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದಾಗಿರ್ತದೆ, ಹೆಚ್ಚು ಕಾಲದವರೆಗೆ ಬಾಳಿಕೆ ಬರುವಂಥದ್ದು ಆಗಿರ್ತದೆ. ಪತಿ ಪತ್ನಿಯರು ಬಹಳ ಕಾಲದವರೆಗೆ ಕೂಡಿ ಬಾಳಬೇಕಾಗ್ತದೆ. ಇದು ಕೇವಲ ಲೈಂಗಿಕ ಬಯಕೆಯನ್ನು ಆಧರಿಸಿ ನಿಂತಿರತಕ್ಕಂತಹ ಸಂಬಂಧ ಅಲ್ಲ, ಗೊತ್ತಾಯ್ತಾ? ಲೈಂಗಿಕ ಬಯಕೆಯ ತೃಪ್ತಿಯ ನಂತರ ಈ ಸಂಬಂಧ ಮುರಿದು ಬೀಳುವ ಯಾವ ಸಾಧ್ಯತೆಯೂ ಇಲ್ಲ. ಲೈಂಗಿಕತೆಯನ್ನು ಪೂರೈಸಿಕೊಂಡ ನಂತರದಲ್ಲಿ ಸಂಬಂಧಗಳು ಬೇರೆ ಬೇರೆ, ಅವರು ಬೇರೆ ಇವರು ಬೇರೆ ಅನ್ನೋದಾದರೆ ಅದನ್ನು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ? ಆಗಲ್ಲ. ಸೊ ಅದಕ್ಕೆ ವೈವಾಹಿಕ ಸಂಬಂಧ ಅಂತ ಅಂದರೆ ಅದು ಬಹಳ ಕಾಲದವರೆಗೆ ಮುಂದುವರಿತಕ್ಕಂಥದ್ದಾಗಿರ್ತದೆ. ಹೆಚ್ಚಿನ ಕಾಲದವರೆಗೆ ಹೇಗೆ? ಕೆಲವು ಈಗ ರೂಢಿಗಳು, ಕಾನೂನುಗಳು, ಧರ್ಮದ ಮನ್ನಣೆ ಇಲ್ಲದೇ ಇರತಕ್ಕಂತಹ ಲೈಂಗಿಕ ಸಂಪರ್ಕ ಸಂಬಂಧ ಇದೆಯಲ್ಲ ಅದು ವೈವಾಹಿಕ ಸಂಬಂಧಕ್ಕೆ ಹೊರತಾಗಿರ್ತಕ್ಕಂಥದ್ದಾಗಿರ್ತದೆ. ಅಫ್ಕೋರ್ಸ್ ಕೆಲವು ಸಂದರ್ಭದಲ್ಲಿ ಲೈಂಗಿಕ ಸಂಬಂಧಗಳು ಇರಬಹುದು, ಆದರೆ ಲೈಂಗಿಕ ಸಂಬಂಧಗಳು ಕೆಲವು ರೂಢಿಗಳು, ಕಾನೂನುಗಳು, ಧರ್ಮದ ಮನ್ನಣೆ ಇಲ್ಲದೇ ಇದ್ದರೆ, ಅಂತಹ ಸಂಬಂಧಗಳಿಗೆ ಇಲ್ಲದೇ ಇದ್ದರೆ ಅದು ವೈವಾಹಿಕ ಜೀವನದಿಂದ ಬೇರೆ, ಅದೇ ಬೇರೆ, ಅದು ಹೊರಗೆ ಅದು. ಸೊ ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ದು ಲೈಂಗಿಕ ತೃಪ್ತಿಯ ನಂತರ ಕೂಡ ವೈವಾಹಿಕ ಸಂಬಂಧ ಮುಂದುವರಿತದೆ. ಹಾಗೆ ಲೈಂಗಿಕ ತೃಪ್ತಿಯ ನಂತರ ಕೂಡ ವೈವಾಹಿಕ ಸಂಬಂಧಗಳು ಮುಂದುವರಿತಕ್ಕಂತಹ ಸಾಧ್ಯತೆ ಇರೋದು ಯಾವುದರಿಂದ ಅಂತ ಹೇಳಿದ್ರೆ ಅದು ಕೇವಲ ವಿವಾಹದಿಂದ ಮಾತ್ರ, ಬೇರೆ ಇನ್ಯಾವುದರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮದುವೆ ಮಾಡಿಕೊಂಡಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಮ್ಮ ತೃಪ್ತಿಯ ನಂತರವೂ ಕೂಡ ಆ ಸಂಬಂಧಗಳು ಹಾಗೇ ಮುಂದುವರಿತಾ ಹೋಗುತ್ತೆ ಸ್ನೇಹಿತರೆ. ಏನೋ ತೃಪ್ತಿ ಆಯಿತು, ಲೈಂಗಿಕ ತೃಪ್ತಿಯನ್ನು ಪಡ್ಕೊಂಡಿದ್ದೀವಿ, ಸೊ ನಾನೇ ಬೇರೆ ನೀನೇ ಬೇರೆ, ನೋ ಆ ಥರದ ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತಕ್ಕಂತಹ ಯಾವುದೇ ಗಂಡ ಹೆಂಡತಿಯ ನಡುವಿನ ಸಂಬಂಧಗಳನ್ನು ವಿವಾಹದಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ, ಗಂಡ ಹೆಂಡತಿಯ ನಡುವಿನ ಸಂಬಂಧಗಳು ಭಾವನಾತ್ಮಕವಾಗಿರ್ತಕ್ಕಂಥದ್ದು, ಆ ಭಾವನೆಗಳೇ ಇಲ್ಲಿ ಮುಖ್ಯ. ಗಂಡ ಮತ್ತು ಹೆಂಡತಿ ಅನ್ನುವಂತಹ ಭಾವನೆಗಳಿದೆಯಲ್ಲ, ಗಂಡ ದಾಂಪತ್ಯ ಅನ್ನುವಂತಹ ಸಂಬಂಧ, ದಾಂಪತ್ಯ ಸಂಬಂಧದ ನಂಬಿಕೆಗಳಿದೆಯಲ್ಲ, ಆ ನಂಬಿಕೆಗಳಲ್ಲಿ ಪ್ರಧಾನ. ಸೊ ಹೀಗಿರಬೇಕಾದ್ರೆ ಈಗ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೈಂಗಿಕ ತೃಪ್ತಿಯನ್ನು ನಾವು ಪಡ್ಕೊಳ್ತೀವಿ ಅಂತಂದರೆ ಅದನ್ನು ದಾಂಪತ್ಯದ ಒಳಗಡೆ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಮಕ್ಕಳ ಜನನದ ನಂತರವಂತೂ ಈ ದಾಂಪತ್ಯ ಸಂಬಂಧ ಇದೆಯಲ್ಲ, ಇದು ಮತ್ತಷ್ಟು ಗಾಢವಾಗಿ ಹೆಚ್ಚಾಗ್ತಕ್ಕಂಥದ್ದು ನೋಡ್ತೀವಿ. ಗಂಡ ಹೆಂಡತಿಯ ನಡುವಿನ ಸಂಬಂಧಗಳು ಮತ್ತಷ್ಟು ಗಾಢವಾಗಿ ಬೆಳವಣಿಗೆ ಆಗೋದು ಯಾವಾಗ ಅಂತಂದರೆ ಅವರಿಬ್ಬರಿಗೆ ಈ ಮಕ್ಕಳಾದಾಗ, ಅವರಿಬ್ಬರ ನಡುವೆ ಸಂತಾನಾಭಿವೃದ್ಧಿ ಆಯಿತು ಅಂತ ಹೇಳಿದರೆ ಬಹುಶಃ ನನಗನ್ಸೋದು ಈ ಸಂತಾನಾಭಿವೃದ್ಧಿ ಅಲ್ಲ, ಸಂತಾನಾಭಿವೃದ್ಧಿ ಇದೆಯಲ್ಲ ಅಂದರೆ ಮಕ್ಕಳ ಜನನ ಇದೆಯಲ್ಲ, ಇದು ಗಂಡ ಮತ್ತು ಹೆಂಡತಿಯನ್ನು ಇಬ್ಬರನ್ನೂ ಕೂಡ ಗಟ್ಟಿಯಾಗಿ ಬಂಧಿಸಿ ಇಡ್ತಕ್ಕಂತಹ ಒಂದು ಕೊಂಡಿ. ನೋಡಿ ಅಷ್ಟೊಂದು ಮಹತ್ವವನ್ನು ನಾವು ಅದಕ್ಕೆ ಕೊಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿಯರ ನಡುವಿನ ಸಂಬಂಧ ಅದು ಕೇವಲ ಒಪ್ಪಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ಆ ಸಂಬಂಧ ಬಹಳ ಕಾಲದವರೆಗೆ, ದೀರ್ಘಕಾಲದವರೆಗೆ ಅದು ಮುಂದುವರಿತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಹೇಳಿದ್ದು ಇದು ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು. ದ ಮ್ಯಾರೇಜ್ ಇಸ್ ಡ್ಯೂರಬಲ್, ಮ್ಯಾರೇಜ್ ಇಸ್ ಡ್ಯೂರಬಲ್, ಬಹಳ ಕಾಲದವರೆಗೆ ಆ ಸಂಬಂಧಗಳು ಮುಂದುವರಿತಾ ಹೋಗುತ್ತೆ, ಎಲ್ಲೂ ಕೂಡ ಬ್ರೇಕಪ್ ಆಗೋದೇ ಇಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಏನೋ ಒಂದು ಸಾರಿ ವಿವಾಹದ ಮೂಲಕವಾಗಿ ಗಂಡು ಹೆಣ್ಣುಗಳು ಗಂಡ ಹೆಂಡತಿಯರಾಗಿದ್ದಾರೆ ಅಂತಂದರೆ ಅವರ ದಾಂಪತ್ಯದ ಸಂಬಂಧ ಜನ್ಮ ಜನ್ಮಾಂತರದ್ದು ಆಗಿರುತ್ತೆ ಅಂತ. ಏಳೇಳು ಜನ್ಮದ ಋಣಾನುಬಂಧ ಅನ್ನೋಂಥ, ನೋಡಿ ಇದು ಒಂದು ಜನ್ಮಕ್ಕಲ್ಲ, ಏಳೇಳು ಜನ್ಮದ ಋಣಾನುಬಂಧ ಅನ್ನೋ ರೀತಿಯಲ್ಲಿ ಆ ಸಂಬಂಧಗಳು ಅಷ್ಟು ದೀರ್ಘಕಾಲಾವಧಿಯವರೆಗೆ ಮುಂದುವರಿತಾ ಹೋಗುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ನೋಡಿ ಬಹುತೇಕ ಗಂಡ ತೀರಿಕೊಂಡ ನಂತರವೂ ಕೂಡ ವಿಧವೆಯಾಗಿರ್ತಕ್ಕಂತಹ ಪತ್ನಿಯು ಗಂಡನ ನೆನಪಿನಲ್ಲಿಯೇ ತನ್ನ ಇಡೀ ಜೀವನವನ್ನು ಕಳೀತಾ ಹೋಗ್ತಾಳೆ. ಅವಳಿಗೆ ಗಂಡನಿಗಿದ್ದಂತಹ ಸಂಬಂಧದ ಕುಂಡಿಯನ್ನು ಕಳಚಿಕೊಳ್ಳಿಕ್ಕೆ ಆಕೆ ಸುತ್ರಾಮ್ ಇಷ್ಟಪಡೋದೇ ಇಲ್ಲ. ವಿಧವೆಯಾಗಿ ಆಕೆ ತನ್ನ ಜೀವನ ಪರ್ಯಂತ ಗಂಡನ ಸಂಬಂಧದೊಂದಿಗೆ ಆಕೆ ಕಾಲವನ್ನು ಕಳೀತಕ್ಕಂಥದ್ದು ನೋಡ್ತೀವಿ. ಸೊ ಹೀಗಾಗಿ ಸಂಬಂಧಗಳು ಅಷ್ಟು ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು ಆಗಿರ್ತದೆ ಅಂಥೇಳಿ. ಸೊ ಇದು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಗಮನಿಸಿದಿರಲ್ಲ, ಮೂರನೇ ಲಕ್ಷಣ ಏನು? ಗಂಡ ಹೆಂಡತಿಯರ ನಡುವಿನ ವಿವಾಹದ ಮೂಲಕ ಏರ್ಪಡ್ತಕ್ಕಂಥ ಈ ಸಂಬಂಧಗಳು ಹೆಚ್ಚು ಶಾಶ್ವತ ಸ್ವರೂಪವನ್ನು ಹೊಂದಿರ್ತವೆ, ಸಾಪೇಕ್ಷ ಶಾಶ್ವತತೆಯನ್ನು ಹೊಂದಿರತಕ್ಕಂಥದ್ದು ಇರ್ತದೆ, ರಿಲೇಟಿವ್ಲಿ ಪರ್ಮನೆಂಟ್ ಸಂಬಂಧ ಇದೆಯಲ್ಲ ಇದು. ದಿಸ್ ಮೆರಿಟಲ್ ರಿಲೇಶನ್ಶಿಪ್ ಈಸ್ ರಿಲೇಟಿವ್ಲಿ ಪರ್ಮನೆಂಟ್ ಅಂತ. ಅಷ್ಟು ಮಟ್ಟಿಗೆ ಮೂರನೇ ಲಕ್ಷಣ ಅರ್ಥ ಆಯ್ತಲ್ವಾ. ಇನ್ನು ನಾಲ್ಕನೇ ಲಕ್ಷಣ ಏನು ಅಂತಂದರೆ ಭಾಳ ಮುಖ್ಯವಾಗಿ ವಿವಾಹಕ್ಕೆ ಸಮಾಜದ ಮನ್ನಣೆಯ ಅವಶ್ಯಕತೆ ಇರ್ತದೆ. ನಾವು ವಿವಾಹ ಅಂತ ಯಾವುದನ್ನು ಕರಿಬೇಕು? ಗಂಡು ಹೆಣ್ಣುಗಳು ಒಂದು ಕಡೆ ಕೂಡಿ ಬಾಳ್ತಾ ಇದ್ದಾರೆ ಅಂತಂದರೆ ಅದನ್ನು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ಗಂಡು ಹೆಣ್ಣುಗಳು ಕೂಡಿ ಬಾಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಮನ್ನಣೆಯನ್ನು, ಮಾನ್ಯತೆಯನ್ನು, ಅಂಗೀಕಾರವನ್ನು ಸಮಾಜ ಕೊಡಬೇಕಾಗತ್ತೆ, ಪರವಾನಗಿ. ಆಯಿತಾ, ವಿವಾಹ ಅನ್ನುವಂಥದ್ದು ಒಂದು ಲೈಸೆನ್ಸ್, ಒಂದು ಪರವಾನಗಿ ಇದ್ದಾಗೆ. ಹಾಗಾಗಿ ದ ಮ್ಯಾರೇಜ್ ರಿಕ್ವೈರ್ಸ್ ಅ ಸೋಷಿಯಲ್ ಅಪ್ರೂವಲ್, ದ ಮ್ಯಾರೇಜ್ ರಿಕ್ವೈರ್ಸ್ ದ ಸೋಷಿಯಲ್ ಪರ್ಮಿಟ್, ಅದು ಬೇಕಾಗತ್ತೆ. ಸಮಾಜದ ಒಪ್ಪಿಗೆಯ ನಂತರವಷ್ಟೇ ಗಂಡು ಹೆಣ್ಣುಗಳು ಅವರ ಸಂಬಂಧ ಇದೆಯಲ್ಲ, ಆ ಸಂಬಂಧ ವಿವಾಹವಾಗಿ ಪರಿಗಣನೆ ಆಗುತ್ತೆ. ಸೊ ಮೊದಲಿಗೆ ಗಂಡು ಹೆಣ್ಣುಗಳಾಗಿದ್ದಂಥವರು ಗಂಡ ಹೆಂಡತಿಯರಾಗಬೇಕು ಅಂತಂದರೆ ಅದಕ್ಕೆ ಸಮಾಜದ ಅಂಗೀಕಾರದ ಅವಶ್ಯಕತೆ ಇದೆ, ಸಮಾಜದ ಮನ್ನಣೆ ಅವಶ್ಯಕತೆ ಇದೆ, ಸಮಾಜ ಒಪ್ಕೋಬೇಕು. ಸೊ ಹಾಗೆ ಒಪ್ಕೊಳ್ಳದೆ ಹೋದರೆ ಅದನ್ನು ನಾವು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವು ಲೋಕಾರೂಢಿಗಳು, ಕೆಲವು ಕಾನೂನುಗಳ ಮೂಲಕವಾಗಿ ಸಮಾಜ ವಿವಾಹಕ್ಕೆ ಮನ್ನಣೆಯನ್ನು ನೀಡ್ತಕ್ಕಂಥ ನೋಡ್ತೀವಿ. ಅಂದರೆ ವಿವಾಹದ ಪ್ರಕಾರಗಳನ್ನು ಬೇರೆ ಬೇರೆ ಥರ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀವಿ ಅಂದರೆ, ಲವ್ ಮ್ಯಾರೇಜ್ಗಳು ಮಾಡ್ಕೊಳ್ತೀವಿ ಅಂದರೆ, ಅಂಥ ಸಂದರ್ಭದಲ್ಲಿ ನಮಗೆ ಕಾನೂನುಗಳ ಅಂಗೀಕಾರದ ಅವಶ್ಯಕತೆ ಇದೆ. ಬಹುಶಃ ನಮ್ಮಲ್ಲಿ ಮಾಡ್ಕೊಳ್ತಕ್ಕಂಥ ವಿವಾಹದ ಯಾವ ಪ್ರಕಾರದ್ದು ಬ್ರಹ್ಮ ವಿವಾಹ ಅಂತೇನು ಕರಿತೀವಿ, ಭಾಳ ಹಿಂದಿನ ಕಾಲದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿವಾಹ ಅದು, ಅರೇಂಜ್ಡ್ ಮ್ಯಾರೇಜ್ ಅದು ಬ್ರಹ್ಮ ವಿವಾಹ ಅಂತ ಕರಿತೀವಿ. ಅದಕ್ಕೆ ಸಮಾಜದ ಮನ್ನಣೆ ಅವಶ್ಯಕತೆ ಇದೆ. ಒಂದು ಲೋಕಾರೂಢಿ ಬೇಕು, ಒಂದು ನಿಯಮಗಳು ಬೇಕು, ಸಮಾಜದ ಮೌಲ್ಯಗಳು ಬೇಕು. ಸೊ ಅವುಗಳು ಈ ಗಂಡ ಹೆಂಡತಿಯರ ಈ ಸಂಬಂಧವನ್ನು ಅಂಗೀಕರಿಸಬೇಕು. ಸೊ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ತಕ್ಕಂಥ ವಿವಾಹಕ್ಕೆ ಸಮಾಜದ ಮನ್ನಣೆ ಇರ್ತದೆ. ಹಾಗೆ ಲವ್ ಮ್ಯಾರೇಜ್ ಮಾಡ್ಕೊಳ್ತಕ್ಕಂಥವರಿಗೆ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಕ್ಕಂಥವ್ರಿಗೆ ಕಾನೂನಿನ ಮನ್ನಣೆ ಸಿಗುತ್ತೆ. ಆದರೆ ಕಾನೂನಿನ ಮನ್ನಣೆ ಆಗಿರ್ಬೋದು ಅಥವಾ ಸಮಾಜದ ಸಾಮಾಜಿಕ ಮನ್ನಣೆ ಆಗಿರ್ಬೋದು, ಒಟ್ಟು ಅವಶ್ಯಕ ಅದು ನಮ್ಮ ಪಾಯಿಂಟ್. ಈ ಮನ್ನಣೆ ಯಾತಕ್ಕೆ ಬೇಕು ನಮಗೆ, ಯಾಕೆ ಅಪ್ರೂವಲ್ ಆಗಬೇಕಾಗತ್ತೆ ಅಂದರೆ, ಅಲ್ಲ ಈಗ ಏನಾಗಿದೆ ಅಂತಂದರೆ, ನೀವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿವಾಹನ ಮಾಡಿಕೊಂಡ್ರೂ ಕೂಡ ಕಾನೂನುಬದ್ಧವಾಗಿ ನಿಮ್ಮ ವಿವಾಹವನ್ನು ನೋಂದಣಿ ಮಾಡ್ತಕ್ಕಂಥದ್ರ ಅವಶ್ಯಕತೆ ಇದೆ. ಇವತ್ತಿನ ದಿನಗಳಲ್ಲಿ ಮಾಡಲೇಬೇಕು ಇವಾಗ, ಇಲ್ಲ ಅಂದರೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವೀಸಾನೋ ಪಾಸ್ಪೋರ್ಟೋ ಇನ್ನೊಂದೋ ಮತ್ತೊಂದೋ ನಿಮಗೇನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಕಡ್ಡಾಯವಾಗಿ ಇವಾಗ ಏನಾಗಿದೆ, ನೀವು ಅರೇಂಜ್ಡ್ ಮ್ಯಾರೇಜ್ ಮಾಡಿಕೊಂಡ್ರೂ ಕೂಡ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ಲೇಬೇಕು, ಆ ಥರದ್ದಿದೆ. ಸೊ ಈ ರೀತಿ ಸಮಾಜದ ಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂತಹ ವೈವಾಹಿಕ ಸಂಬಂಧದ ಮೂಲಕವಾಗಿ ಜನಿಸಿರ್ತಕ್ಕಂತಹ ಮಕ್ಕಳಿಗೆ ವಾರಸುದಾರಿಕೆ ಬರುತ್ತೆ, ಉಸ್ತುವಾರಿಕೆ ಬರ್ತದೆ, ಹಕ್ಕುದಾರಿಕೆ ಬರ್ತದೆ. ಸಮಾಜದಲ್ಲಿ ಅಂಥ ಮಕ್ಕಳಿಗೆ ಮಾತ್ರ ಮನ್ನಣೆ ಸಿಗುತ್ತೆ, ಘನತೆ ಗೌರವ ಸಿಗುತ್ತೆ. ಇಲ್ಲದೇ ಇದ್ದರೆ ಅವರನ್ನು ಅನೈತಿಕ ಮಕ್ಕಳು ಅಂತ ಹೇಳಿ ಪರಿಗಣನೆ ಮಾಡಬೇಕಾಗತ್ತೆ. ಸಮಾಜದ ಮನ್ನಣೆಯನ್ನು ಪಡ್ಕೊಳ್ಳೋದಲ್ಲೇ ಗಂಡು ಹೆಣ್ಣುಗಳು ಕೂಡಿ ಲೈಂಗಿಕ ತೃಪ್ತಿಯನ್ನು ಅನುಭವಿಸಿ ಅದರ ಪ್ರತಿಫಲವಾಗಿ ಬಂದಿರತಕ್ಕಂತಹ ಸಂತಾನವನ್ನು ಸಮಾಜ ಮನ್ನಣೆ ಮಾಡೋದಿಲ್ಲ. ಅಂತಹ ಮಕ್ಕಳಿಗೆ ಆಸ್ತಿ ಉಸ್ತುವಾರಿಕೆ ಬರಲ್ಲ, ವಾರಸುದಾರಿಕೆ ಬರಲ್ಲ, ಸಮಾಜದಲ್ಲಿ ಒಂದು ಗೌರವ ಇರಲ್ಲ. ಯಾವುದೇ ಥರದ ಘನತೆ ಇಲ್ಲದೆ ಘನತೆಹೀನ ವ್ಯಕ್ತಿಗಳಾಗಿ ಬದುಕಬೇಕಾಗತ್ತೆ. ಅನಾಥರು, ಅಕ್ರಮ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಅನೈತಿಕ ಮಕ್ಕಳು, ಈ ಥರದ ದೋಷಾರೋಪಣೆಯನ್ನು ಅವರು ಎದುರಿಸಬೇಕಾಗತ್ತೆ. ಹಾಗಾಗಿ ಏನಪ್ಪ ಅಂತಂದರೆ, ವಿವಾಹಕ್ಕೆ ಒಂದು ಸಮಾಜದ ಮನ್ನಣೆಯ ಅವಶ್ಯಕತೆ ಇದೆ. ಸೊ ಹುಟ್ಟಿರ್ತಕ್ಕಂತಹ ಅಥವಾ ಹುಟ್ಟುವಂತಹ ಮಕ್ಕಳಿಗೆ ವಂಶಾವಳಿಯನ್ನು ಗುರುತಿಸ್ತಕ್ಕಂಥದ್ದು ವಿವಾಹದ ಮೂಲಕವಾಗಿ, ವಾರಸುದಾರಿಕೆ ಬರತಕ್ಕಂಥದ್ದು ವಿವಾಹದ ಮೂಲಕವಾಗಿ, ಆಸ್ತಿಯ ಹಕ್ಕುದಾರಿಕೆ ಬರತಕ್ಕಂಥದ್ದು ವಿವಾಹದ ಮೂಲಕವಾಗಿ. ಯಾಕೆ ವಿವಾಹದ ಮೂಲಕವಾಗಿ ಬರುತ್ತೆ ಅಂತಂದರೆ, ವಿವಾಹಕ್ಕೆ ಸಮಾಜ ಮನ್ನಣೆಯನ್ನು ಕೊಟ್ಟಿರ್ತದೆ ಅದಕ್ಕೋಸ್ಕರ. ಸೊ ಹಾಗಾಗಿ ವಿವಾಹಕ್ಕೆ ಸಮಾಜದ ಮನ್ನಣೆಯ ಅವಶ್ಯಕತೆ ಇರ್ತದೆ. ಸಮಾಜದ ಅಂಗೀಕಾರ ಇಲ್ಲದಲೇ ವಿವಾಹ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಾಯಿಂಟ್. ಆಯಿತಾ, ಇದು ನಾಲ್ಕನೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸೊ ಅದಾದಮೇಲೆ ಐದನೇ ಲಕ್ಷಣ ಏನು ಅಂತ ನೋಡೋದಾದ, ಈ ಮುಂಚೆ ಒಂದು ಮಾತು ನಿಮ್ಗೆ ಹೇಳಿಬಿಡ್ತೀನಿ. ಈಗ ವಿವಾಹಕ್ಕೆ ಸಮಾಜದ ಒಪ್ಪಿಗೆ ಮುಖ್ಯ. ಸ್ತ್ರೀ ಪುರುಷರ ಸಂಬಂಧಗಳು ವಿವಾಹವೆನ್ನಿಸ್ಕೊಳ್ಳೋದು ಯಾವಾಗ ಅಂತಂದರೆ ಸಮಾಜದ ಒಪ್ಪಿಗೆ ಆಗಬೇಕು. ಆದರೆ ಈಗ ಈ ಒಪ್ಪಿಗೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಈ ಒಪ್ಪಿಗೆ ಕೊಡ್ತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸ್ವಲ್ಪ ಬೇರೆ ಬೇರೆ ಆಗ್ಬೋದು. ಆಗ ನಾನು ಹೇಳಿದ್ನಲ್ಲ, ಈಗ ಉದಾಹರಣೆಗೆ ಈಗ ಕಾನೂನಿನ ಮೂಲಕವಾಗಿ ಮನ್ನಣೆ ದೊರೆತಕ್ಕಂಥದ್ದು ಹೇಗೆ ಅಂತಂದರೆ, ವಿವಾಹಕ್ಕೆ ನೋಂದಾವಣೆಯನ್ನು ಮಾಡಿಸ್ಕೊಳ್ಬೇಕು. ಹಾಗೆ ನೋಂದಾವಣಿ ಕಟ್ತಾ ಇರ್ತದಲ್ಲ, ರಿಜಿಸ್ಟರ್ ರೆಕಾರ್ಡ್ಗೆ ಸಹಿ ಮಾಡೋದ್ರ ಮೂಲಕವಾಗಿ, ಇಬ್ಬರು ಕೂಡ ಸಹಿ ಮಾಡೋದ್ರ ಮೂಲಕವಾಗಿ ಸಮಾಜದ ಮನ್ನಣೆಯನ್ನು ಅವರಿಗೆ ನೀಡಲಾಗುತ್ತೆ. ಸೊ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ. ಹಿಂದೂಗಳಲ್ಲಿ ಹೇಗೆ ಅಂತಂದರೆ, ಸಾರ್ವಜನಿಕವಾಗಿ ಬಹಿರಂಗವಾಗಿ ಎಲ್ಲರ ಮುಂದೆ ಕೂಡ ಒಂದು ಸಮಾರಂಭ ಏರ್ಪಡುತ್ತೆ. ಆ ಸಮಾರಂಭದಲ್ಲಿ ಎಲ್ಲರ ಎದುರುಗಡೆ ಒಂದು ತಾಳಿ ಕಟ್ಟೋದ್ರ ಮೂಲಕವಾಗಿ, ಮಾಂಗಲ್ಯ ಧಾರಣೆ ಮಾಡೋದ್ರ ಮೂಲಕವಾಗಿ ಸಮಾಜದ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. ಆ ಮಾಂಗಲ್ಯ ಧಾರಣೆ ಮಾಡಿದ್ದಕ್ಕೆ ಈ ಎಲ್ಲ ಜನರು ಕೂಡ ಅಸ್ತು ಅಂತ ಹೇಳಿ ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹೌದಾ? ಸೊ ಹೀಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದರ ಮೂಲಕವಾಗಿ ನೀವು ಇನ್ನು ಮುಂದೆ ಗಂಡ ಹೆಂಡತಿಯರಾಗಿ ದಾಂಪತ್ಯ ಜೀವನವನ್ನು ನಡೆಸಬಹುದು ಅಂತ ಹೇಳಿ ಈ ಇಡೀ ಸಮಾಜ ಒಪ್ಪಿಕೊಂಡು ಅವರಿಗೆ ಒಂದು ಪರವಾನಗಿಯನ್ನು ಕೊಟ್ಟಿದ್ದಾರೆ, ಒಂದು ಅಂಗೀಕಾರವನ್ನು ಕೊಟ್ಟಿದ್ದಾರೆ, ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಒಪ್ಪಿಗೆಯನ್ನು ಕೊಟ್ಟರೆ ಅದು ನೈತಿಕವಾಗಿರ್ತಕ್ಕಂತಹ ವಿವಾಹ ಆಗುತ್ತೆ. ಅನೈತಿಕ ಅಂತ ಕರೆಯಕ್ಕೆ ಬರಲ್ಲ, ಅದು ಸಕ್ರಮ ವಿವಾಹ, ಅಕ್ರಮ ಅಲ್ಲ. ಆಯಿತಾ? ಹಾಗಾಗಿ ವಿವಾಹಕ್ಕೆ ಸಮಾಜದ ಮನ್ನಣೆ ಹಿಂದೂಗಳಲ್ಲಿ ಹೇಗೆ ಸಿಗುತ್ತೆ ಅಂತ ಹೇಳಿದರೆ, ಅದು ಸಾರ್ವಜನಿಕವಾಗಿ ತಾಳಿ ಕಟ್ಟೋದ್ರ ಮೂಲಕವಾಗಿ, ಮಾಂಗಲ್ಯ ಧಾರಣೆ ಮಾಡೋದ್ರ ಮೂಲಕವಾಗಿ, ಸಾರ್ವಜನಿಕರ ಎದುರು ಈ ಮಾಂಗಲ್ಯ ಧಾರಣೆಯನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರೆ. ಹಾಗೆ ಸಮ್ಮತಿಯನ್ನು ಸೂಚಿಸೋದೇ ಸಮಾಜದ ಮನ್ನಣೆ, ಸಮಾಜದ ಅಂಗೀಕಾರ. ಸಮಾಜ ಅಲ್ಲಿಗೆ ಒಂದು ಅನುಮತಿಯನ್ನು ಕೊಟ್ಟಂತಾಯಿತು. ಸಮಾಜ ಇವರ ವೈವಾಹಿಕ ಜೀವನಕ್ಕೆ ಒಂದು ಲೈಸೆನ್ಸ್ ಕೊಟ್ಟಂತಾಯಿತು. ಆಯ್ತಲ್ವಾ? ಸರಿ, ಹಾಗೆ ನೋಡಿ ಕ್ರೈಸ್ತರಲ್ಲಿ ಹೇಗೆ. ಈಗ ಕ್ರೈಸ್ತರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಉಂಗುರುಗಳನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಉಂಗುರುಗಳನ್ನು ಬದಲಾಯಿಸಿಕೊಳ್ಳುವಂಥದ್ದು, ಉಂಗುರುಗಳನ್ನು ಬದಲಾಯಿಸಿಕೊಳ್ತಕ್ಕಂತಹ ಈ ಥರದ ಒಂದು ಕ್ರಮವನ್ನು ಅನುಸರಿಸ್ತಾರೆ ಅಂತ ಹೇಳಿ. ಉಂಗುರವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕವಾಗಿ ಅವರು ಸಮಾಜದ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. ಸೊ ಈ ಥರ ಈ ನಿಯಮಗಳು ಇರ್ಬೋದು, ಕಾನೂನುಗಳಿರ್ಬೋದು, ಅಥವಾ ಒಪ್ಪಿಗೆ ಕೊಡ್ತಕ್ಕಂತಹ ಏನು ನಿಯಮಾವಳಿಗಳಿದ್ದಾವೆ, ಅದು ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆ ಆಗ್ಬೋದು, ಧರ್ಮದಿಂದ ಧರ್ಮಕ್ಕೆ ಬೇರೆ ಬೇರೆ ಆಗ್ಬೋದು. ಆದರೂ ಯಾವುದೇ ಥರದ ವಿವಾಹಕ್ಕೆ ಸಮಾಜದ ಅಂಗೀಕಾರ ಅವಶ್ಯಕ, ಸಮಾಜದ ಮನ್ನಣೆ ಅತಿ ಮುಖ್ಯ. ಸಮಾಜದ ಪರವಾನಗಿ ಇಲ್ಲದೇ ಇದ್ದರೆ ಅದನ್ನು ವಿವಾಹ ಅಂತ ಕರೆಯೋದಿಲ್ಲ. ಇದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಲಕ್ಷಣಕ್ಕೆ ನಾವು ಹೋಗೋದಾದರೆ, ವಿವಾಹವು ಒಂದು ಸಾಮಾಜಿಕ ಅಥವಾ ಧಾರ್ಮಿಕವಾದ ಸಮಾರಂಭದೊಂದಿಗೆ ಸೇರಿಕೊಂಡಿರ್ತದೆ. ಸೊ ವಿವಾಹ ಅಂತ ಕರಿಬೇಕಾದರೆ, ವಿವಾಹ ಅಂತ ಹೇಳಬೇಕಾದ್ರೆ ಅದು ಕೆಲವಾರು ಕ್ರಮಬದ್ಧವಾಗಿರ್ತಕ್ಕಂತಹ ವಿಧಿವಿಧಾನಗಳನ್ನು ಆಚರಿಸಬೇಕು. ಕೆಲವು ಸಾಮಾಜಿಕವಾಗಿರ್ತಕ್ಕಂಥ ಆಚರಣೆಗಳಿರ್ಬೋದು, ಇನ್ನು ಕೆಲವು ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳು ಕೂಡ ಇರ್ಬೋದು. ಯಾವುದೇ ಸಮಾಜದಲ್ಲಾದರೂ ಕೂಡ ಕೆಲವೊಂದು ಸಂಸ್ಕಾರಗಳನ್ನು, ಪದ್ಧತಿಗಳನ್ನು, ನಂಬಿಕೆಗಳನ್ನು ಸಭೆ ಸಮಾರಂಭಗಳ ಮೂಲಕವಾಗಿ ವಿವಾಹವನ್ನು ಏರ್ಪಡಿಸಲಾಗತ್ತೆ. ಕೆಲವರು ಭಾಳ ಸರಳವಾದಂಥ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಳ್ತಾರೆ, ಅದಕ್ಕೆ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಸಮಾರಂಭದೊಂದಿಗೆ ಅದು ಸೇರಿಕೊಳ್ಳುತ್ತೆ. ಯಾವುದು ಈಗ ವಚನ ಮಾಂಗಲ್ಯ ಅಂತ ಮಾಡ್ಕೋಬೋದು. ಇನ್ಯಾವುದೋ ಒಂದು ಪರಿಸರ ಪ್ರೇಮಿಗಳಿರ್ತಾರೆ, ಅವರು ಪರಿಸರ ಎಲ್ಲ ಅವ್ರಿಗೆ ಪರಿಸರ ಪ್ರೇಮಿಗಳು ಸ್ನೇಹಿತರೆಲ್ಲ ಒಂದು ಕಡೆ ಸೇರಿಸಿರ್ತಾರೆ, ಅವರ ಎದುರುಗಡೆನೆ ಇವರು ವಿವಾಹವನ್ನು ಅತ್ಯಂತ ಸರಳವಾಗಿ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು. ಹಾಗೆ ಮಾಡ್ಕೊಳ್ತಾರೆ, ಮಂತ್ರ ಪಠನ ಮಾಡೋದ್ರ ಮೂಲಕವಾಗಿ ವಿವಾಹನ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು. ಸೊ ಒಂದು ಸಾಮಾಜಿಕವಾದ ಒಂದು ಸೋಷಿಯಲ್ ಗ್ಯಾದರಿಂಗ್ ಮಾಡಿ, ಆ ಸೋಷಿಯಲ್ ಗ್ಯಾದರಿಂಗ್ನ ಎದುರು ಇವರೆಲ್ಲರೂ ಕೂಡ ನಾವು ಗಂಡ ಹೆಂಡತಿಯರಾಗ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಸಮಾಜದ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು. ಸೊ ಹೀಗಾಗಿ ಪದ್ಧತಿಗಳು, ನಂಬಿಕೆಗಳು, ಸಂಸ್ಕಾರಗಳು ಅಥವಾ ಸಭೆ ಸಮಾರಂಭಗಳು ಇವುಗಳ ಜೊತೆ ಜೊತೆಗೆ ವಿವಾಹ ಅನ್ನುವಂಥದ್ದು ಸೇರಿಕೊಂಡಿರ್ತದೆ. ಸೊ ವಿವಾಹ ಅನ್ನುವಂಥದ್ದು ಸಾಮಾನ್ಯವಾಗಿ ಸಾರ್ವಜನಿಕವಾಗಿಯೇ ಸೇರ್ತಕ್ಕಂತಹ ಒಂದು ವಿಧಿ. ಇದು ಪಾಯಿಂಟು. ಸಾರ್ವಜನಿಕವಾಗಿಯೇ, ಸಾಮಾಜಿಕವಾಗಿಯೇ, ಎಲ್ಲರ ಎದುರುಗಡೆನೆ ನಡೀತಕ್ಕಂತಹ ಒಂದು ಕ್ರಿಯಾವಿಧಿ, ಒಂದು ಸಂಸ್ಕಾರ. ವಿವಾಹ ಅನ್ನುವಂಥದ್ದು ಒಂದು ಸಂಸ್ಕಾರ. ಈಗ ಕೆಲವು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಮಾಜಗಳಿದೆ, ಇರಲಿ ಬಿಡಿ, ಆಧುನಿಕ ಸಮಾಜಗಳಲ್ಲಿ ಈಗ ಹೆಚ್ಚು ಜನಪ್ರಿಯವಾಗ್ತಾ ಇರತಕ್ಕಂಥ ವಿವಾಹ ಅಂತ ಹೇಳಿದರೆ ಅದು ಕಾನೂನುಬದ್ಧವಾಗಿರ್ತಕ್ಕಂತಹ ನೋಂದಾವಣಿ ವಿವಾಹ ಅಂತಾದರೆ, ಇನ್ನು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಮಾಜಗಳಲ್ಲಿ ಧರ್ಮದ ಮೂಲಕವಾಗಿ, ಧರ್ಮದ ಮುದ್ರೆಯ ಮೂಲಕವಾಗಿ, ಧರ್ಮದ ಆಶೀರ್ವಾದದ ಮೂಲಕವಾಗಿ ಸಮಾಜದ ಮನ್ನಣೆಯನ್ನು ವಿವಾಹ ಪಡ್ಕೊಳ್ಳುತ್ತೆ. ಹಾಗಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಂದಷ್ಟು ಸಭೆ ಸಮಾರಂಭಗಳೊಂದಿಗೆ ಇದು ಸೇರಿಕೊಂಡಿರ್ತದೆ ಅಂತೇಳಿ. ಉದಾಹರಣೆಗೆ ಈಗ ಹಿಂದೂಗಳು ತಗೊಂಡ್ರೆ, ಹಿಂದೂ ವಿವಾಹ ಅನ್ನೋ ಒಂದು ಪವಿತ್ರವಾಗಿರ್ತಕ್ಕಂತಹ ಸಂಸ್ಕಾರ ಅಂತನೋ, ಪವಿತ್ರವಾಗಿರ್ತಕ್ಕಂತಹ ಕಾರ್ಯ ಅಂತನೋ ನಾವು ಭಾವಿಸ್ತೀವಿ. ಯಾಕೆ ಇದೊಂದು ಪವಿತ್ರವಾಗಿರ್ತಕ್ಕಂಥ ಸಂಸ್ಕಾರ ಆಗುತ್ತೆ ಅಂತಂದರೆ, ವಿವಾಹದ ಸಂದರ್ಭದಲ್ಲಿ ಏರ್ಪಡಿಸ್ತಕ್ಕಂತಹ ಧಾರ್ಮಿಕವಾದ ಆಚರಣೆಗಳು ಅಥವಾ ಕ್ರಿಯಾವಿಧಿಗಳು ಇವುಗಳ ಮೂಲಕವಾಗಿ ಅದೊಂದು ಪವಿತ್ರವಾಗಿರ್ತಕ್ಕಂತಹ ಸಂಸ್ಕಾರವಾಗಿ, ಪವಿತ್ರವಾಗಿರ್ತಕ್ಕಂತಹ ಕಾರ್ಯವಾಗಿ ಅದು ಪರಿಗಣನೆ ಆಗುತ್ತೆ. ಗಂಡ ಹೆಂಡತಿಯ ನಡುವಿನ ಸಂಬಂಧಗಳು ಅದು ಕೇವಲ ಒಂದು ಒಪ್ಪಂದ ಅಂತ ಹೇಳಿ ಒಂದು ವ್ಯಾವಹಾರಿಕವಾಗಿ ಅದನ್ನು ಪರಿಗಣನೆ ಮಾಡತಕ್ಕಂಥ ಕ್ರಮ ಹಿಂದೂಗಳಲ್ಲಿಲ್ಲ. ಆದರೆ ಹಿಂದೂಗಳ ಪಾಲಿಗೆ ವಿವಾಹ ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಬಂಧನವಾಗಿ, ಪವಿತ್ರವಾದಂತಹ ಕಾರ್ಯವಾಗಿ ತಿಳಿಯೋದು ಯಾವುದ್ರ ಮೂಲಕ ಅಂತ ಹೇಳಿದರೆ, ಹಿಂದೂ ವಿವಾಹದ ಜೊತೆಯಲ್ಲಿ ಸೇರಿಕೊಂಡಿರ್ತಕ್ಕಂತಹ ಕೆಲವಾರು ಧಾರ್ಮಿಕವಾದ ವಿಧಿವಿಧಾನಗಳು. ಹಾಗಾದರೆ ಹಿಂದೂ ವಿವಾಹ ಯಾವ್ಯಾವ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸ್ತದೆ ಅಂತ ಹೇಳಿದರೆ, ನೋಡಿ, ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ, ಇಲ್ಲಿಂದ ವಾಗ್ದಾನದಿಂದ ಪ್ರಾರಂಭ ಆಗಿ ಸಪ್ತಪದಿಯವರೆಗೆ ಅನೇಕ ಧಾರ್ಮಿಕವಾಗಿರ್ತಕ್ಕಂಥ ಕ್ರಿಯಾವಿಧಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ. ಅನೇಕ ಧಾರ್ಮಿಕ ಕ್ರಿಯಾವಿಧಿಗಳನ್ನು ಆಚರಿಸ್ತಾರೆ, ಶಾಸ್ತ್ರಗಳನ್ನು ಮಾಡ್ತಾರೆ. ಈ ಪವಿತ್ರವಾಗಿರ್ತಕ್ಕಂಥ ಶಾಸ್ತ್ರಗಳನ್ನೆಲ್ಲ ಮಾಡಿ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ವಿವಾಹವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಈಗ ವಾಗ್ದಾನ ಮಾಡ್ತಕ್ಕಂಥದ್ದು ಒಂದು ಕಡೆ, ಆಮೇಲೆ ಎರಡನೇದು ಕನ್ಯಾದಾನ ಮಾಡ್ತಕ್ಕಂಥದ್ದು, ಸೊ ಪಾಣಿಗ್ರಹಣ ಮಾಡ್ತಕ್ಕಂಥದ್ದು, ಹೋಮ ಮಾಡ್ತಕ್ಕಂಥದ್ದು, ಮಂಗಳಧರಣೆ ಮಾಡುವಂಥದ್ದು, ಸಪ್ತಪದಿ ತುಳಿಯುವಂಥದ್ದು, ಇದೆಲ್ಲ ಕೂಡ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳು. ಇಂತಹ ಧಾರ್ಮಿಕ ಆಚರಣೆಯ ಜೊತೆಯಲ್ಲಿ ಈ ವಿವಾಹ ಅನ್ನುವಂಥದ್ದು ಸೇರಿಕೊಂಡಿರ್ತದೆ. ಸೊ ಅದೆಲ್ಲ ನಡೆದ್ರೇ ವಿವಾಹ ಅಂತ ಕರೆಯೋದು ಅಂತ, ಅದ್ಯಾವುದು ಇಲ್ಲ ಅಂತ ಹೇಳಿದರೆ ಬಹುಶಃ ಅದನ್ನು ವಿವಾಹ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ವಿವಾಹ ಕೆಲವು ಧಾರ್ಮಿಕವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು, ಧಾರ್ಮಿಕವಾಗಿರ್ತಕ್ಕಂಥ ಸಮ್ಮತಿಯನ್ನು ನಾವು ಕೊಡಬೇಕಾಗತ್ತೆ. ಸೊ ಹೀಗಾಗಿ ಧಾರ್ಮಿಕವಾದಂತಹ ಒಂದು ಸಮಾರಂಭದೊಂದಿಗೆ ಇದು ಹೆಣೆದುಕೊಂಡಿದೆ ಅಂತ ಹೇಳ್ತೀವಿ. ಹೆಣೆದುಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು ವಿವಾಹ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಈ ಸಮಾರಂಭಗಳು ಬೇರೆ ಬೇರೆ ಅಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿವಾಹದ ಜೊತೆಯಲ್ಲೇ ಧಾರ್ಮಿಕ ಸಮಾರಂಭಗಳು ಕೂಡ ನಡೆದು ಹೋಗ್ತದೆ, ಈ ಧಾರ್ಮಿಕ ವಿಧಿವಿಧಾನಗಳು ನಡೆದು ಹೋಗ್ತದೆ, ಧಾರ್ಮಿಕ ಕ್ರಿಯಾವಿಧಿಗಳನ್ನು ಆಚರಿಸ್ತೀವಿ. ಸೊ ಈ ಕ್ರಿಯಾವಿಧಿಗಳೊಂದಿಗೆ ಮಾಡಿದಾಗ ಮಾತ್ರವೇ ವಿವಾಹಕ್ಕೆ ಒಂದು ಹೆಚ್ಚು ಒತ್ತು ಬರುವಂಥದ್ದು, ವಿವಾಹ ಅರ್ಥಪೂರ್ಣವಾಗ್ತಕ್ಕಂಥದ್ದು. ಬಹುಶಃ ಅದರ ಹೊರತಾಗಿ ಏನಾದರೂ ಕೂಡ ವಿವಾಹ ನಡೀತದೆ ಅನ್ನೋದಾದರೆ ಅಂಥ ವಿವಾಹ ಅಷ್ಟೊಂದು ಏನೋ ಪಾವಿತ್ರ್ಯತೆಗೆ ಒಳಪಡಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅನಿಸುತ್ತೆ. ಸೊ ಇಲ್ಲಿ ಆ ಪವಿತ್ರವಾಗಿರ್ತಕ್ಕಂಥ ಬಂಧನ ಅಂತ ಕರಿಬೇಕಾದರೆ, ಗಂಡು ಹೆಣ್ಣುಗಳ ನಡುವಿನ ಪವಿತ್ರವಾದ ಬಂಧನ, ಸೀಕ್ರೆಟ್ ಬಾಂಡ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫೀಮೇಲ್ ಅಂತ ನಾವು ವಿವಾಹವನ್ನು ನಾವು ಕರಿಬೇಕು ಅಂತ ಹೇಳೋದಾದರೆ, ಅಲ್ಲಿ ಇಂತಹ ಪ್ರಮುಖವಾದ ಧಾರ್ಮಿಕ ವಿಧಿವಿಧಾನಗಳನ್ನು, ಧಾರ್ಮಿಕವಾದ ಸಮಾರಂಭಗಳನ್ನು, ಧಾರ್ಮಿಕವಾದಂತಹ ಕೆಲವರು ಕ್ರಿಯಾವಿಧಿಗಳನ್ನು ಆಚರಣೆ ಮಾಡಲೇಬೇಕು. ಸೊ ಈಗ ಆಚರಣೆ ಮಾಡಿದಾಗಲೇ ಅದಕ್ಕೆ ವಿವಾಹಕ್ಕೆ ಹೆಚ್ಚಿನ ಮೆರುಗು ಬರ್ತಕ್ಕಂಥದ್ದು, ಅದಕ್ಕೊಂದು ಪಾವಿತ್ರತೆಯ ಲೇಪನ ಬರ್ತಕ್ಕಂಥದ್ದು, ಅದು ಪಾವಿತ್ರತೆಯ ಅಂಶ ಅದರಲ್ಲಿ ಅಡಕವಾಗ್ತಕ್ಕಂಥದ್ದು ಯಾವಾಗ ಅಂತಂದರೆ ಇಂಥದ್ದು. ಅದರಲ್ಲೂ ಈಗ ಹಿಂದೂ ವಿವಾಹದಲ್ಲಿ ಹೋಮ ಮಾಡದೇ ಇದ್ದರೆ, ಅಗ್ನಿದೇವನನ್ನು ಕರೀದೇ ಇದ್ದರೆ ವಿವಾಹ ಮುಗಿಯೋದೇ ಇಲ್ಲ, ಮಾಂಗಲ್ಯ ಧಾರಣೆ ಮಾಡದೇ ಇದ್ದರೆ ವಿವಾಹ ಮುಗಿಯೋದೇ ಇಲ್ಲ, ಸಪ್ತಪದಿ ತುಳಿಲೇಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವಂತೂ ಪ್ರಮುಖವಾಗಿರ್ತಕ್ಕಂತಹ ಕ್ರಿಯಾವಿಧಿಗಳು, ಧಾರ್ಮಿಕವಾಗಿರ್ತಕ್ಕಂಥ ವಿಧಿಗಳಿದ್ದಾವೆ, ಅವುಗಳನ್ನು ಮಾಡಲೇಬೇಕಾಗತ್ತೆ. ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ಯಾವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ, ಕನ್ಯಾದಾನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ, ಆಮೇಲೆ ಹೋಮ ಮಾಡುವಂಥದ್ದು ಇದ್ದೇ ಇರ್ತದೆ, ಪಾಣಿಗ್ರಹಣ ಮಾಡ್ತಕ್ಕಂಥದ್ದು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಹೇಳ್ತಕ್ಕಂಥ ಈ ಮೂರು, ಧರ್ಮದಲ್ಲಾಗಲಿ ಸಂಪತ್ತಿನಲ್ಲಾಗಲಿ ಅಥವಾ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ರಾಗಲಿ, ಯಾವುದರಲ್ಲೂ ಕೂಡ ನಿನಗೆ ದ್ರೋಹ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಸೊ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಒಬ್ಬರ ಕೈಯಲ್ಲಿ ಇನ್ನೊಬ್ಬರ ಕೈಯನ್ನು ಹಿಡಿತಕ್ಕಂಥದ್ದಿದೆಯಲ್ಲ, ಸೊ ಕೈ ಹಿಡಿತಕ್ಕಂಥದ್ದಿದೆಯಲ್ಲ, ಅದನ್ನು ಪಾಣಿಗ್ರಹಣ ಅಂತೇನು ಕರಿತೀವಿ. ಮಾಂಗಲ್ಯ ಧಾರಣ ಮುಖ್ಯವಾಗಿ ಬೇಕೇ ಬೇಕು, ಮಂಗಲ ಧಾರಣ ಆಗಲೇಬೇಕು, ಸಪ್ತಪದಿಯನ್ನು ತುಳಿಲೇಬೇಕು. ಸೊ ಈ ಥರದ ಕೆಲವು ಪ್ರಮುಖವಾದ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರ ಮೂಲಕವಾಗಿ ವಿವಾಹಕ್ಕೆ ಒಂದು ಪಾವಿತ್ರತೆಯ ಲೇಪನವನ್ನು ಮಾಡಲಾಗತ್ತೆ, ಒಂದು ಪವಿತ್ರವಾದ ಸಂಸ್ಕಾರವನ್ನಾಗಿ ಅದನ್ನು ಪರಿಗಣನೆ ಮಾಡ್ತೀವಿ. ಈ ಎಲ್ಲ ಧಾರ್ಮಿಕ ಕ್ರಿಯಾವಿಧಿಗಳು, ಧಾರ್ಮಿಕ ಸಮಾರಂಭಗಳ ಮೂಲಕ ವಿವಾಹ ತನ್ನ ಮಹತ್ವವನ್ನು ಜಾಸ್ತಿ ಮಾಡಿಕೊಡುತ್ತೆ. ಆ ಮಟ್ಟಕ್ಕಿದ್ದಾಗ ಮಾತ್ರ ಅದೊಂದು ಸಂಸ್ಕಾರ ಅಂತ ಹೇಳಿ ಪರಿಗಣನೆ ಆಗ್ತದೆ ಅಂಥೇಳಿ. ಸೊ ಹೀಗಾಗಿ ಒಂದು ಸಂಸ್ಕಾರ ಅಂತ ಕರಿಬೇಕಾದ್ರೆ, ಒಂದು ಪವಿತ್ರವಾದ ಬಂಧನ ಅಂತ ಕರಿಬೇಕಾದ್ರೆ, ಒಂದು ಪಾವಿತ್ರತೆಯ ಒಂದು ಅಂಶ ಅದಕ್ಕೆ ಬರಬೇಕು ಅಂತ ಹೇಳಿದರೆ ಇಂತಹ ಧಾರ್ಮಿಕವಾದ ಆಚರಣೆಗಳನ್ನು ಮಾಡಲೇಬೇಕಾಗತ್ತೆ. ಧಾರ್ಮಿಕ ಅಂಶಗಳನ್ನು ಇದರಲ್ಲಿ ಗಮನಿಸ್ತೀವಿ ಅಂಥೇಳಿ. ಸೊ ಇದಾದಮೇಲೆ ಇದು ಐದನೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಸ್ನೇಹಿತರೆ. ಯಾವುದು? ವಿವಾಹವು ಕೆಲವು ಸಾಮಾಜಿಕವಾದ ಅಥವಾ ಧಾರ್ಮಿಕವಾದ ಸಮಾರಂಭದೊಂದಿಗೆ ಸೇರಿಕೊಂಡಿದೆ ಅನ್ನುವಂಥದ್ದು ಇದೆಯಲ್ಲ, ಇದು ಅದರ ಐದನೇ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ. ಈಗ ಕೇವಲ ಧಾರ್ಮಿಕವಾಗಿರ್ತಕ್ಕಂಥ ಸಮಾರಂಭಗಳು ಅಂತ ಅಷ್ಟೇ ಅಲ್ಲ, ಸಾಮಾಜಿಕವಾಗಿರ್ತಕ್ಕಂಥ ಕೆಲವು ಮನ್ನಣೆಯು ಕೂಡ ಅದಕ್ಕೆ ಬೇಕಾಗತ್ತೆ, ಸಭೆ ಸಮಾರಂಭಗಳನ್ನು ಮಾಡಬೇಕಾಗತ್ತೆ. ಸೊ ಸಾರ್ವಜನಿಕವಾಗಿ ಒಂದು ಸಮ್ಮತಿಯನ್ನು ಕೊಡಬೇಕಾಗತ್ತೆ, ಅದಕ್ಕೋಸ್ಕರನಾದರೂ ಕೂಡ ಮದುವೆಯಲ್ಲಿ ಜನ ಸೇರಿಸಬೇಕು. ಸೊ ಹೀಗಾಗಿ ಸಾಮಾಜಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಸಮಾರಂಭದೊಂದಿಗೆ ಏರ್ಪಟ್ಟಾಗ ಮಾತ್ರ ಅದು ವಿವಾಹ ಅಂತ ಕರೆಸ್ಕೊಳ್ಳುತ್ತೆ. ಸೊ ವಿವಾಹದ ಐದನೆಯ ಲಕ್ಷಣವನ್ನಾಗಿ ಗುರುತಿಸ್ತೀವಿ ನಾವು. ವಿವಾಹವು ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಸಮಾರಂಭದೊಂದಿಗೆ ಸೇರಿಕೊಂಡಿರ್ತದೆ ಅಂಥೇಳಿ. ಕೊನೆಯದಾಗಿ ಆರನೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನು ಅಂತಂದರೆ, ಈಗ ವಿವಾಹದ ಮೂಲಕವಾಗಿ ಗಂಡು ಹೆಣ್ಣುಗಳು ಗಂಡ ಹೆಂಡತಿಯರಾಗಿದ್ದಾರೆ. ಗಂಡ ಹೆಂಡತಿಯರಾದ ಮೇಲೆ, ಪತಿ ಪತ್ನಿಯರಾದ ಮೇಲೆ ಅವರ ಹಕ್ಕುಗಳೇನು, ಅವರ ಕರ್ತವ್ಯಗಳೇನು, ಅಂದ್ರೇನು ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು. ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳು, ಕರ್ತವ್ಯಗಳೇನಿದಾವೆ ಅವುಗಳನ್ನು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಬ್ಬರಿಗೂ ಕೂಡ ಗೊತ್ತಾಗಬೇಕು, ಗಂಡ ಹೆಂಡತಿಯರಾದ ಮೇಲೆ ಅವರ ಹಕ್ಕುಗಳೇನೇನು ಮತ್ತು ಅವರ ಕರ್ತವ್ಯಗಳೇನು ಅಂಥೇಳಿ. ಸೊ ವಿವಾಹ ಅನ್ನುವಂಥದ್ದು ವ್ಯಕ್ತಿಗಳಿಗೆ ಅವರ ಕರ್ತವ್ಯ ಹಾಗೂ ಹೊಣೆಗಾರಿಕೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥದ್ದಾಗಿರ್ತದೆ. ಹಕ್ಕುಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಈಗ ಹೆಂಡತಿಯಾಗಿ ಬಂದ ಮೇಲೆ ಗಂಡನಿಂದ ಪಡಿಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಪಡಿತಕ್ಕಂಥದ್ದು ಹೆಂಡತಿಯ ಹಕ್ಕು. ಓಕೆ, ಆಯಿತು, ಒಪ್ಕೊಳ್ಳೋಣ. ಅದರ ಕರ್ತವ್ಯಗಳು ಕೂಡ ಬೇಕಲ್ಲ. ಹೆಂಡತಿಯಾಗಿ ತಾನು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳೇನು ಅಥವಾ ಗಂಡನಾಗಿ ತಾನು ನಿರ್ವಹಿಸಲೇಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾವುದು, ಇದ್ರ ಬಗ್ಗೆ ಇಬ್ಬರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಮುಂದಿನ ಭವಿಷ್ಯದಲ್ಲಿ, ಮುಂದಿನ ಬದುಕಿನಲ್ಲಿ, ಮುಂದಿನ ಬಾಳಿನಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಯಾವುದು, ನಿರ್ವಹಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆಗಳು ಯಾವುವು, ಇವುಗಳ ಬಗ್ಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ವಿವಾಹ. ಸೊ ವಿವಾಹದ ಮೂಲಕವಾಗಿ ಏರ್ಪಟ್ಟಂತಹ ಈ ದಾಂಪತ್ಯ ಸಂಬಂಧ ಬಹುತೇಕ ಇಬ್ಬರಿಗೂ ಕೂಡ ಅವರ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಡುತ್ತೆ. ಉದಾಹರಣೆಗೆ, ಈಗ ಭಾರತದಲ್ಲಿ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ರಕ್ಷಣೆ ಮಾಡ್ತಕ್ಕಂತಹ ಕರ್ತವ್ಯ ಯಾರದ್ದು, ಮದುವೆ ಮಾಡಿಕೊಂಡಿರ್ತಕ್ಕಂಥ ಗಂಡನದ್ದು ಅಲ್ವಾ, ಅಥವಾ ತಂದೆ ಆಗಿರ್ತಕ್ಕಂತಹ ತಂದೆಯದ್ದು. ಭಾರತ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಸಂರಕ್ಷಿಸ್ತಕ್ಕಂತಹದ್ದು ಗಂಡನ ಕರ್ತವ್ಯ ಆಗಿರುತ್ತೆ. ಹಾಗೇ ಗಂಡ ಮತ್ತು ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಯಾರದ್ದು ಅಂತಂದರೆ ಅದು ಹೆಂಡತಿದು. ಇದೊಂದು ಸಾಮಾಜಿಕವಾಗಿರ್ತಕ್ಕಂಥ ಕರ್ತವ್ಯ, ಅದೊಂದು ನೈತಿಕವಾಗಿರ್ತಕ್ಕಂಥ ಕರ್ತವ್ಯ, ಅದನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ನಮ್ಮಲ್ಲಿ ಗಂಡ ಮತ್ತು ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳದೇ ಇರತಕ್ಕಂಥ ಹೆಣ್ಣನ್ನು ಭಾಳ ಕೇವಲವಾಗಿ ಪರಿಗಣನೆ ಮಾಡಿಬಿಡ್ತಾರೆ, ಆಕೆ ತನ್ನ ನೈತಿಕ ಹೊಣೆಗಾರಿಕೆಯಿಂದ ಹಿಂಜರಿದವಳು ಅಂತ ಹೇಳಿ, ಆಕೆಗೆ ಹೆಚ್ಚಿನ ಜವಾಬ್ದಾರಿಗಳಿಲ್ಲ, ಆಕೆ ಜವಾಬ್ದಾರಿಹೀನಳು, ತನ್ನ ಕರ್ತವ್ಯವನ್ನು ಮಾಡಲಿಲ್ಲ. ಸೊ ತನ್ನ ಪಾತ್ರ ಏನು, ಹೆಂಡತಿಯಾಗಿ ತಾಯಿಯಾಗಿ ತನ್ನ ಪಾತ್ರ ಕುಟುಂಬದಲ್ಲಿ ಏನು, ಅದನ್ನು ಆಕೆ ನಿರ್ವಹಿಸಲೇಬೇಕಾಗತ್ತೆ. ಹಾಗಾಗಿ ಗಂಡ ಮತ್ತು ಮಕ್ಕಳನ್ನು ಮತ್ತು ಮನೆಯವರನ್ನು, ಮನೆಯಲ್ಲಿ ಯಾರ್ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೆಂಡತಿಯಾದವಳ ಅಥವಾ ಆ ಮನೆಗೆ ಬಂದಿರತಕ್ಕಂತಹವಳ, ಗೃಹಿಣಿಯಾದವಳ ಒಂದು ನೈತಿಕವಾಗಿರ್ತಕ್ಕಂಥ ಕರ್ತವ್ಯ ಆಗಿರ್ತದೆ. ಹಾಗೇ ತಂದೆ ತಾಯಿಗಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತಂದರೆ, ಜನ್ಮ ಕೊಟ್ಟುಬಿಟ್ರೆ ಸಾಕಾಗಲ್ಲ. ಮಕ್ಕಳಿಗೆ ಜನ್ಮ ಕೊಟ್ಟ ತಕ್ಷಣಕ್ಕೆ ತನ್ನ ಕರ್ತವ್ಯ ಎಲ್ಲ ಮುಗಿದೋಯ್ತು ಅಂತ ಆಗೋದಿಲ್ಲ. ಮಕ್ಕಳಿಗೆ ಜನ್ಮ ಕೊಟ್ಟ ತಕ್ಷಣವೇ, ಸತ್ಪುತ್ರನಿಗೆ ಜನ್ಮ ಕೊಟ್ಟ ತಕ್ಷಣವೇ ನನಗೆ ಮೋಕ್ಷದ ಪ್ರಾಪ್ತಿ ಆಯಿತು, ನೋ ಚಾನ್ಸ್, ಸಾಧ್ಯ ಇಲ್ಲ. ಜನಿಸಿರ್ತಕ್ಕಂತಹ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇವರಿಬ್ಬರ ಕರ್ತವ್ಯವೂ ಆಗಿರ್ತದೆ, ಹೌದಲ್ವಾ? ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ತಂದೆ ತಾಯಿಯರದ್ದು ಆಗಿರ್ತದೆ, ತಂದೆ ತಾಯಿ ಇಬ್ಬರದ್ದು ಕೂಡ ಕರ್ತವ್ಯ ಆಗಿರ್ತದೆ ಅಂಥೇಳಿ. ಆಯಿತು, ನಾವು ಬರೀ ಗಂಡ ಹೆಂಡತಿ ಕರ್ತವ್ಯ ಹೇಳಿದ್ವಿ, ತಂದೆ ತಾಯಿ ಮತ್ತು ಕರ್ತವ್ಯಗಳನ್ನು ಹೇಳಿದ್ವಿ, ತಂದೆ ತಾಯಿಗಳ ಕರ್ತವ್ಯ ಮಕ್ಕಳ ಬಗ್ಗೆ ಏನಿರಬೇಕು, ಹೇಗೆ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ, ಸರಿ. ಆದರೆ ಮಕ್ಕಳೇನು ಮಾಡಬೇಕು? ಮಕ್ಕಳು ವಯಸ್ಸಾದ ನಂತರ ವೃದ್ಧರಾಗಿರ್ತಕ್ಕಂತಹ ತನ್ನ ತಂದೆ ತಾಯಿಗಳನ್ನು ಸಂರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ಅವರು ಹೊತ್ಕೋಬೇಕಾಗತ್ತೆ. ಸೊ ಈ ಥರದ ಜವಾಬ್ದಾರಿಗಳು ಬರ್ತಕ್ಕಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ಅದು ವಿವಾಹದ ಮೂಲಕವಾಗಿ ಅಂತ. ಬಹುಶಃ ವಿವಾಹದ ಹೊರತಾಗಿ ಗಂಡು ಹೆಣ್ಣುಗಳು ಒಂದು ಕಡೆ ಕೂಡಿ ಬಾಳ್ತಾರೆ ಅಂತ ಅಂದರೆ ಅವಾಗೇನಾಗುತ್ತೆ ಅಂತಂದರೆ, ಯೂಶ್ವಲಿ ನನಗೆ ಹಾಕಬೇಕು ಅನ್ನೋವಂಥ ಮನೋಭಾವನೆ ಬೆಳವಣಿಗೆ ಆಗಿ ಎಲ್ಲೋ ಒಂದು ಕಡೆ ಸಂಬಂಧಗಳು ಮುರಿದು ಬಿದ್ದು ಒಟ್ಟಾರೆ ಮಕ್ಕಳು ಬೀದಿ ಪಾಲಾಗ್ತಾರೆ, ಮಕ್ಕಳು ಅನಾಥರಾಗ್ತಾರೆ. ಸೊ ಅವ್ರನ್ನ ಬಿಟ್ಟು ಅದೇ ಹೋಗ್ತಾರೆ ಅವರು. ಯಾರೂ ಯಾರ ಜವಾಬ್ದಾರಿಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಕುಟುಂಬ ಅನ್ನುವಂತಹ ಒಂದು ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬ ಭದ್ರವಾಗಿ ಗಟ್ಟಿಯಾಗಿ ಉಳಿಬೇಕು ಅನ್ನೋದಾದರೆ ವಿವಾಹದ ಮೂಲಕವಾಗಿ ಗಂಡು ಹೆಣ್ಣುಗಳು ಗಂಡ ಹೆಂಡತಿಯರಾದಾಗ ಮಾತ್ರ. ಸೊ ಇದು ನಮ್ಮ ಪಾಯಿಂಟ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ವಿವಾಹದ ಒಂದು ಪ್ರಮುಖವಾದ ಲಕ್ಷಣವನ್ನಾಗಿ ಗುರುತಿಸಬೇಕಾಗತ್ತೆ, ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳ ಒಂದು ಎಚ್ಚರಿಕೆಯನ್ನು ಮನವರಿಕೆಯನ್ನು ವಿವಾಹ ಹೊಂದಿರ್ತದೆ. ಕರ್ತವ್ಯ ಮತ್ತು ಹಕ್ಕುಗಳನ್ನು ಹೇಳಿಕೊಡುತ್ತೆ, ಯಾರ್ಯಾರು ಏನೇನು ಕೆಲಸ ಮಾಡಬೇಕಾಗಿದೆ, ಯಾರ್ಯಾರ ಜವಾಬ್ದಾರಿಗಳು ಏನೇನು ಇರ್ತವೆ, ಯಾರ್ಯಾರಿಗೆ ಏನೇನು ಅವಕಾಶಗಳು ಸೌಲಭ್ಯಗಳು ಹಕ್ಕುಗಳು ಬೇಕಾಗ್ತದೆ ಆ ಹಕ್ಕುಗಳು ಅವ್ರಿಗಿದಾವೆ ಅಂತಕ್ಕಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ವಿವಾಹದ ಮೂಲಕವಾಗಿಯೇ ಆಯಿತು. ನಿಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀವು ಪಡ್ಕೊಂಡಿದ್ದೀರ ಅನ್ನೋದಾದರೆ ನಂತರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು, ನೀವು ನಿರ್ವಹಿಸಲೇಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಯಾವ್ಯಾವು. ಸೊ ಈ ಜವಾಬ್ದಾರಿಯ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತಂದರೆ ವಿವಾಹ. ಸೊ ಈ ಎಲ್ಲ ಅಂಶಗಳನ್ನು ನಾವು ವಿವಾಹದ ಪ್ರಮುಖವಾದ ಲಕ್ಷಣಗಳನ್ನಾಗಿ ಗುರುತಿಸಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಅರ್ಥ ಆಯಿತು ಅಂತ ಅನಿಸುತ್ತೆ. ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳ ಮನವರಿಕೆ. ಮತ್ತೊಂದು ಸರಿ ನಿಮ್ಮ ನೆನಪಿಗಾಗಿ ನಾನು ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಗಮನಿಸ್ಕೊಳ್ಳಿ, ವಿವಾಹದ ಗುಣಲಕ್ಷಣಗಳು ಏನೇನು ಅಂತ ಹೇಳಿದರೆ ಒಂದು 6 ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಗುರುತಿಸ್ಬೋದು. 1, ಮೊದಲನೇದು ಯಾವುದು ಅಂತಂದರೆ ವಿವಾಹ ಒಂದು ಸಾರ್ವತ್ರಿಕತೆಯನ್ನು ಹೊಂದಿರ್ತದೆ. ಏನು? ಸಾರ್ವತ್ರಿಕತೆಯನ್ನು ಹೊಂದಿರುತ್ತೆ. 1. 2. ಯಾವುದು? ವಿವಾಹವು ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗವಾಗಿದೆ. ಇದು ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗವಾಗಿದೆ. 3. ಸೊ ಗಂಡ ಹೆಂಡತಿಯರ ನಡುವಿನ ಈ ಸಂಬಂಧ ಅಂದರೆ ದಾಂಪತ್ಯ ಸಂಯೋಗ ಇದೆಯಲ್ಲ, ಇದು ಸಾಪೇಕ್ಷ ಶಾಶ್ವತ ಸ್ವರೂಪವನ್ನು ಹೊಂದಿರ್ತದೆ, ಬಹಳ ಕಾಲದವರೆಗೆ ಮುಂದುವರಿತದೆ ಅಂಥೇಳಿ. ದಾಂಪತ್ಯ ಸಂಯೋಗ ಶಾಶ್ವತವಾಗಿರುವಂಥದ್ದು. 3. 4. ವಿವಾಹಕ್ಕೆ ಏನು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು? ಸಮಾಜದ ಮನ್ನಣೆಯ ಅವಶ್ಯಕತೆ ಇದೆ, ಸಮಾಜದ ಅಂಗೀಕಾರದ ಅಗತ್ಯ ಇದೆ. ಅದನ್ನು ವಿವಾಹವು ಸಮಾಜದ ಮನ್ನಣೆಯನ್ನು ಹೊಂದಿರ್ತದೆ ಅಂತ ಹಾಕ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ವಿವಾಹವು ಸಮಾಜದ ಅಂಗೀಕಾರವನ್ನು ಹೊಂದಿರ್ತದೆ, ಸಮಾಜದ ಮನ್ನಣೆಯನ್ನು ಹೊಂದಿರ್ತದೆ. 5. ಅಂದರೆ ವಿವಾಹವು ಸಾಮಾಜಿಕ ಸಮಾರಂಭದೊಂದಿಗೆ ಸೇರಿಕೊಂಡಿರ್ಬೋದು ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಅದು ಸೇರಿಕೊಂಡಿರ್ಬೋದು. ಅದು ಸಮಾಜಗಳ ಮೇಲೆ ಅವಲಂಬಿತವಾಗ್ತದೆ, ಡಿಪೆಂಡ್ಸ್ ಆನ್ ಸೊಸೈಟೀಸ್. ಹಾಗೆ ಕೆಲವು ಸಮಾಜದಲ್ಲಿ ಸಾಮಾಜಿಕ ಸಮಾರಂಭಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ಬೋದು, ಇನ್ನು ಕೆಲವು ಸಮಾಜಗಳಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಸಮಾರಂಭಗಳಿಗೆ ಮಹತ್ವವನ್ನು ಕೊಡ್ಬೋದು. ಬಹುತೇಕ ಸಮಾಜಗಳಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಕ್ರಿಯಾವಿಧಿಗಳು ಆಚರಣೆಗಳಿದ್ದಾವೆ, ಅವುಗಳ ಮೂಲಕವಾಗಿಯೇ ವಿವಾಹ ನಡೀತದೆ. ಆದ್ದರಿಂದ ಧಾರ್ಮಿಕವಾಗಿರ್ತಕ್ಕಂಥ ಸಮಾರಂಭದ ಜೊತೆಯಲ್ಲಿ ವಿವಾಹ ಅನ್ನುವಂಥದ್ದು ಸೇರಿಕೊಂಡಿರ್ತದೆ. 5. ನೆನಪಾಯ್ತಾ? ಸೊ ವಿವಾಹವು ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭದೊಂದಿಗೆ ಸೇರಿಕೊಂಡಿರುತ್ತದೆ. 5. ನೆನ್ಬಿಟ್ಕೊಳ್ಳಿ. 6. ಅಂತಂದರೆ ವಿವಾಹವು ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರುತ್ತದೆ ಅಂತ. ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಿರ್ತದೆ, ಅವುಗಳ ಬಗ್ಗೆ ಜನಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಯಾರ್ಯಾರು ಏನೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ, ಯಾರ್ಯಾರು ಏನೇನು ಕರ್ತವ್ಯಗಳನ್ನು ಮಾಡಬೇಕಾಗಿದೆ, ಸೊ ಅವರ ಹೊಣೆಗಾರಿಕೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ವಿವಾಹ ತಿಳಿಸ್ಕೊಡುತ್ತೆ. ಹಾಗಾಗಿ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ವಿವಾಹ ಆಗಿರುತ್ತೆ. ಈ ಎಲ್ಲ ಲಕ್ಷಣಗಳನ್ನು ವಿವಾಹವು ಹೊಂದಿರ್ತದೆ. ಇಷ್ಟು ತಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ದಗಂಗಯ್ಯ SG. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾ BT ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿನಯ್ ಕುಮಾರ್ SS.